ಶ್ರೀ ಗುರುಭ್ಯೋ ನಮಃ. ಈ ದಿನದಿಂದ 13ನೇ ಅಧ್ಯಾಯದ ಭಗವದ್ಗೀತೆ ಪ್ರವಚನ ಪ್ರಾರಂಭವಾಗುತ್ತಿದೆ. ಒಂದು ವಾರ ಭಾನುವಾರದವರೆಗಿರುತ್ತೆ. ಆಚಾರ್ಯರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಭಗವದ್ಗೀತೆ ಪ್ರವಚನ ಮಾಲಿಕೆಗೆ ಮುಂಚೆ ನರಸಿಂಹಮೂರ್ತಿಯಿಂದ ಪ್ರಾರ್ಥನೆ.
ಸದಾಯನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಸದಾಯನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ನಾದ ಮೂರ್ತಿ ನಿನ್ನ ಪಾದ ಮೋದದಿಂದ ಭಜಿಸುವೆ ನಾ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಭಕ್ತಿರಸ ವೆಂಬೋ ಮೂತು ಮಾಣಿಕ್ಯರ ಹರಿವಾಣದಿ ಮುಕ್ತನಾಗಬೇಕು ಎಂದು ಮುಕ್ತನಾಗಬೇಕು ಎಂದು ಮೂರ್ತಿ ನಾರತಿ ಏತ್ತುವೆ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಜ್ಞಾನವೆಂಬೋ ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಲೋಲನ ಕುಳ್ಳಿರಿಸಿ ಗಾನಲೋಲನ ಕುಳ್ಳಿರಿಸಿ ಧ್ಯಾನದಿಂದ ಭಜಿಸುವೆ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ. ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ. ಘನ ಮಹಿಮ ವಿಜಯ ವಿಠಲ ಘನ ಮಹಿಮ ವಿಜಯ ವಿಠಲ ನಿನ್ನ ಭಕ್ತರ ಕೇಳೋ ಸೊಲ್ಲ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ನಾದ ಮೂರ್ತಿ ನಿನ್ನ ಪಾದ ಮೋದದಿಂದ ಭಜಿಸುವೆ ನಾ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ.
ಪ್ರಾರ್ಥನೆ ಮಾಡಿದ ನರಸಿಂಹಮೂರ್ತಿಯವರಿಗೆ ಅನಂತಾನಂತ ವಂದನೆಗಳು. ಈಗ ಪ್ರವಚನ ಮಾಲಿಕೆಯನ್ನು ಪ್ರಾರಂಭ ಮಾಡಬೇಕು ಅಂತ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯವರಲ್ಲಿ ತಮ್ಮೆಲ್ಲರ ಪರವಾಗಿ ಕೋರಿಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್.
ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನತೋ ನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀ ಸೂನುಂ ಮುನಿಕುರತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ ಪರಮಪವಿತ್ರವಾದ ಶ್ರೀಮದ್ಭಗವದ್ಗೀತೆ ಸರ್ವೋನ್ನತವಾದಂತಹ ಒಂದು ಶಾಸ್ತ್ರಕೃತಿ. ಮಹಾಭಾರತದಂತಹ ಸರ್ವೋತ್ತಮವಾದ ಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಅತ್ಯಂತ ಸಾರಭೂತವಾದ ಭಾಗ ಒಂದು ಭಗವದ್ಗೀತೆ, ಮತ್ತೊಂದು ವಿಷ್ಣು ಸಹಸ್ರನಾಮ ಅನ್ನೋ ಮಾತನ್ನು ಶ್ರೀಮದಾಚಾರ್ಯರು ಅನೇಕ ಪ್ರಮಾಣಗಳನ್ನು ಕೊಟ್ಟು ತಿಳಿಸಿದ್ದಾರೆ. ಅಂಥ ಭಗವದ್ಗೀತೆಯನ್ನು ಮನುಷ್ಯ ಕೇಳೋದು ಅಂತ ಹೇಳಿದರೆ ಒಟ್ಟು ತನ್ನ ಜೀವನದ ಯಶಸ್ಸಿನ ಮಾರ್ಗವನ್ನೇ ತಿಳಿಯೋದು ಅಂತ ಅರ್ಥ. ಅರ್ಜುನನಿಗಷ್ಟೇ ಮಾರ್ಗ ತೋರಿಸಿದ್ದಲ್ಲ ಭಗವದ್ಗೀತೆ, ವಿಶ್ವದ ಪ್ರತಿಯೊಬ್ಬನಿಗೂ ಕೂಡ ಸಾಧನೆ ಮಾಡಬೇಕು ಅನ್ನೋ ಅಪೇಕ್ಷೆ ಇದ್ದರೆ, ಜಿಜ್ಞಾಸುವಾಗಬೇಕು ಅಂತ ಇದ್ದರೆ ಅಂಥವನಿಗೆ ಭಗವದ್ಗೀತೆಯ ಮಾರ್ಗದರ್ಶನ ಅತ್ಯಂತ ಪರಿಪೂರ್ಣವಾದದ್ದು, ಶಾಶ್ವತವಾದದ್ದು, ಸಾರ್ವಕಾಲಿಕವಾದದ್ದು, ಸಾರ್ವಜನಿಕವಾದದ್ದು ಮತ್ತು ಸಾರ್ವದೇಶಿಕವಾದದ್ದು. ಇಂಥ ಒಂದು ಹಿರಿಮೆಯ ಮತ್ತೊಂದು ಕೃತಿಯನ್ನು ಇವತ್ತು ಜಗತ್ತು ಕಂಡಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅದರ ಎಷ್ಟು ಮಹತ್ವ ಇದೆ ಯೋಚನೆ ಮಾಡಬೇಕು. ಕೇವಲ 700 ಶ್ಲೋಕಗಳ ವ್ಯಾಪ್ತಿಯೊಳಗೆ ಅಷ್ಟೆಲ್ಲ ವಿಚಾರವನ್ನು ತಿಳಿಸಿರ್ತಕ್ಕಂಥ ಮತ್ತೊಂದು, ಎಷ್ಟು ಶ್ಲೋಕಗಳ ವ್ಯಾಪ್ತಿಯಲ್ಲೂ ಯಾರೂ ತಿಳಿಸಿಲ್ಲ, ಅಷ್ಟರಲ್ಲಿ ತಿಳಿಸೋದಂತನೂ ಸಾಧ್ಯವೇ ಇಲ್ಲದ ಮಾತು. ಕೃಷ್ಣ ಯಶೋಧೆಗೆ ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ್ದನ್ನು ನಾವು ಕೇಳಿದರೆ, ಈ ಚಿಕ್ಕ ಗ್ರಂಥದೊಳಗೆ ಶಾಸ್ತ್ರ ಬ್ರಹ್ಮಾಂಡವನ್ನೇ ಭಗವಂತ ತೋರಿಸಿದ ಮಹಿಮೆ ನಮಗೆ ಅರ್ಥವಾಗುತ್ತೆ. ಅಷ್ಟು ಅಪೂರ್ವವಾದ ಕೃತಿಯದು. ಹೇಳಿದ ಸನ್ನಿವೇಶ ಕೂಡ ಅಷ್ಟೇನೆ. ಅತ್ಯಂತ ಕಳಕಳಿಯ ಪ್ರಶ್ನೆ ಅರ್ಜುನ ಕೇಳಿದ. ಅದೊಂದು ಕೇಳತಕ್ಕಂಥವ್ರಿಗಿರಬೇಕಾದ ಅರ್ಹತೆ. ಯಾರಿಗೆ ಇನ್ವಾಲ್ವ್ಮೆಂಟ್ ಇಲ್ಲ ಅವನೇನು ಕೇಳಿದ್ರು ಪ್ರಯೋಜನ ಇಲ್ಲ. ಹಸಿವಿಲ್ಲದವನಿಗೆ ಎಂಥ ಏನು ಬಡಿಸಿದ್ರು ಅಷ್ಟೇ, ಹಸಿವಿಲ್ಲದವನಿಗೆ ಎಂಥ ಭೋಜನ ಕೊಟ್ಟರು ಕೂಡ ಅವನಿಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಅವನು ಅದಕ್ಕೆ ನಮಗೆ ಮೊದಲು ಬೇಕಾದದ್ದು ಅಥ ಅಂತ ಕರೆದಿದ್ದ. ನನಗೆ ಅರ್ಹತೆ ಬೇಕು, ಅರ್ಹತೆ ಮೊದಲಿರಬೇಕು. ಅಲ್ಲಿ ಹಸಿವು ಇದ್ರೆ ಊಟ, ಜ್ಞಾನದ ಹಸಿವು ಇದ್ರೆ ಈ ತತ್ವಶಾಸ್ತ್ರದ ಒಂದು ಚಿಂತನೆಗೆ ಒಂದು ಸಾಧ್ಯತೆ ಇಲ್ಲದೋದ್ರೆ ಇಲ್ಲವೇ ಇಲ್ಲ. ಅರ್ಜುನಿಗೆ ಅದು ಪೂರ್ಣ ಪ್ರಮಾಣದಲ್ಲಿ ತುಂಬಿತ್ತು. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಹ ಯಶ್ರೇಯಸ್ಯಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಸಾಧಿಮಾಂ ತ್ವಾಂ ಪ್ರಪನ್ನಂ. ಆ ಒಂದೊಂದು ಮಾತು ಮಾತಿನಲ್ಲಿ ಪದ ಪದದಲ್ಲಿ ಎಷ್ಟು ಅರ್ಜುನ ಪೂರ್ಣ ನಿಷ್ಠನಾಗಿ ಪ್ರಶ್ನೆ ಕೇಳ್ತಾ ಇದ್ದ. ಆ ಒಂದೊಂದು ಮಾತಿನಿರತಕ್ಕಂಥ ಒತ್ತನ್ನು ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೇನೆ ಆತನಿಗೆ ಅಂಥ ಅರ್ಹತೆ ಇದ್ದಿದ್ದು ಗೊತ್ತಾಗಿ ಭಗವಂತ ಅದನ್ನು ತಿಳಿಸ್ತಾ ಇದ್ದ. ಅನಂತರ ಹೇಳ್ತಕ್ಕಂಥ ಕೃಷ್ಣನು ನಾವು ಎಷ್ಟೊತ್ತೆ ಸರೆಂಡರ್ ಆಗಿಬಿಡ್ತೇವೆ, ಯಾರಲ್ಲೇ ಯಾರಲ್ಲಿ ಆಗಬಾರ್ದು ಅವರಲ್ಲೇ ಆಗ್ತೇವೆ, ಅದರ ಸರ್ವನಾಶ ಆಗಿಬಿಡುತ್ತೆ ಅಷ್ಟೇ. ಯಾರಿಗೆ ಗೌರವ ಕೊಡಬೇಕೋ ಅವ್ರಿಗೆ ಕೊಡದೆ ಹೋಗೋದು ಎಷ್ಟು ಅಪರಾಧನೋ, ಕೊಡಬಾರ್ದವರಿಗೆ ಕೊಡೋದು ಅದಷ್ಟೇ ಅಪರಾಧವಾಗುತ್ತೆ ಅಂತ ಹೇಳಿದ್ದ. ಅಪೂಜ್ಯೋ ಪೂಜ್ಯತೆ ಯತ್ರ, ಪೂಜ್ಯೋ ಯತ್ರ ಅಪೂಜ್ಯತೆ, ತ್ರೀಣಿ ತತ್ರ ಭವಿಷ್ಯಂತಿ ದುರ್ಭಿಕ್ಷಂ ಮರಣಂ ಭಯಂ. ಎಲ್ಲಿ ಅರ್ಹತೆ ಇದ್ದಲ್ಲಿ ಗೌರವ ಸೂಚಿಸೋದಿಲ್ಲ, ಅದೊಂದು ದೊಡ್ಡ ಅಪರಾಧ. ಎಲ್ಲಿ ಅರ್ಹತೆ ಇದೆ ಅಲ್ಲಿ ಗೌರವ ಸೂಚಿಸೋದಿಲ್ಲ, ಅದೊಂದು ಅಪರಾಧವಾದರೆ ಅರ್ಹತೆ ಇಲ್ಲದಲ್ಲಿ ಗೌರವ ಸೂಚಿಸೋದು ಮತ್ತೊಂದು ಅಪರಾಧ. ಅಲ್ಲಿ ಮೂರು ಅನಿಷ್ಟಗಳಾಗತ್ತೆ ಅಂತ ಹೇಳಿದ್ದ. ಆ ರೀತಿ ಮಾಡಿದರೆ ಮೂರು ಅನರ್ಥಗಳಾಗತ್ತೆ. ದುರ್ಭಿಕ್ಷಂ ಮರಣಂ ಭಯಂ, ದುರ್ಭಿಕ್ಷ ಭಯಂಕರವಾದ ಬರಗಾಲ ಉಂಟಾಗತ್ತೆ, ಮರಣಂ ಸಾವು ನೋವುಗಳು ಸಂಘಟಿಸನ ಆಗತ್ತೆ, ಭಯಂ ಯಾವಾಗಲೂ ಒಂಥರ ಮನಸ್ಸಿಗೆ ಆತಂಕ ತುಂಬಿರುತ್ತೆ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಅರ್ಜುನ ಯಾರನ್ನು ಶರಣ ಹೊಂದಿದ್ದಾನೆ ಆತ ಸರ್ವೋತ್ತಮೋತ್ತಮ, ಅವನಿಗಿಂತ ಉತ್ತಮ ವಸ್ತುವನ್ನು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಕೃಷ್ಣನ ಮುಂದೆ ಅರ್ಜುನ ತನ್ನ ಮನದ ದುಃಖವನ್ನು ತೋಡಿಕೊಳ್ಳುತ್ತಾ ಇದ್ದ. ಅದು ಭಯಂಕರವಾದಂಥ ರಣರಂಗ, ವಿಶ್ವದಾಖಲೆಯ ರಣರಂಗ ಅಂದರೆ ಕುರುಕ್ಷೇತ್ರವೇ. ಇವತ್ತಿಗೂ ಯಾವ ಯುದ್ಧರಂಗವೂ ಕೂಡ ಅದರಷ್ಟು ಇತಿಹಾಸದಲ್ಲಿ ಹೆಸರು ಮಾಡಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ, ಇವತ್ತಿಗೂ ಭಗವದ್ಗೀತೆ ನಡೆದಂಥ ಕುರುಕ್ಷೇತ್ರ ಅದು ಎರಡಕ್ಕೂ ಕ್ಷೇತ್ರವಾಗಿದ್ದ ಆಶ್ಚರ್ಯ. ಭಗವದ್ಗೀತೆಯಲ್ಲಿ ಮಹಾಭಾರತದ ಯುದ್ಧ ಇದೆಯಲ್ಲ, ಕುರುಕ್ಷೇತ್ರದಲ್ಲಿ ಅಂಥ ಯುದ್ಧ ಏನು ನಡೆಯಿತು, ಅಂಥ ಶಸ್ತ್ರಾಸ್ತ್ರದ ಯುದ್ಧ ಒಂದು ದಾಖಲೆ, ಇನ್ನೊಂದು ದಾಖಲೆ ಶಾಸ್ತ್ರಾರ್ಥದ ಉಪದೇಶ, ಇನ್ನೊಂದು ದಾಖಲೆ. ಒಂದೇ ರಣರಂಗದಲ್ಲಿ ಎರಡು ಕೆಲಸ ನಡೆದೋಯ್ತು. ಶಾಸ್ತ್ರ ವಿಚಾರಣೆ ಬಂತು, ಶಸ್ತ್ರ ವಿಚಾರಣೆ ಬಂತು. ಶಸ್ತ್ರವನ್ನು ಹಿಡಿದು ಕಾದಾಡಿದರು, ಶಾಸ್ತ್ರವನ್ನು ಹಿಡಿದು ಅರ್ಜುನ ಜ್ಞಾನವನ್ನು ಪಡೆದರು. ಅದಕ್ಕೆ ಹೇಳುತ್ತಾರೆ, ಈ ಸಂಸಾರ ಅನ್ನೋದು ಹಾಗೇನೆ, ಪಡೆದಾಟ ಪಡೆದಾಟಕ್ಕೂ ಬರುತ್ತೆ, ಸಾಧನೆ ಮಾಡಿಕೊಳ್ಳೋದಕ್ಕೂ ಬರುತ್ತೆ. ಉಪಯೋಗಿಸಿಕೊಳ್ಳತಕ್ಕಂಥ ವಿವೇಕ ನಮ್ಮಲ್ಲಿರಬೇಕಷ್ಟೇ. ಅರ್ಜುನ ಉಪಯೋಗಿಸಿಕೊಂಡ, ಅವರನ್ನು ಹೇಗೆ ಗೆಲ್ಲಲಿ ಅಂತಕ್ಕಂಥ ಒಂದು ನಿರಾಶೆಯನ್ನು ಆತ ಅಧೈರ್ಯದಿಂದ, ಅಧೈರ್ಯ ಅಂದರೆ ದೈಹಿಕವಾದ ಬಲದ ಯೋಚನೆ ಅರ್ಜುನನಿಗಿಲ್ಲ, ಮಾನಸಿಕವಾದ ಕ್ಷೋಭೆ ಒಳಗಾಗ್ತಾನೆ. ಇಂಥವರನ್ನು ಬಂಧುಗಳನ್ನು ಕೊಲ್ಲೋದು ಹೇಗೆ? ಕೃಪಯಾ ಪರಯಾವಿಷ್ಟ ವಿಷೀದನ್ ಅದ ವಿಧಮಬ್ರವೀತ್. ನಮಗೂ ಅದೇ ಸಮಸ್ಯೆ ಬರೋದು, ಬಂಧುಗಳು ತಪ್ಪು ಮಾಡಿದಾಗ ಹೇಗೆ ಬಿಡೋದು, ಇದೇ ಸಮಸ್ಯೆ. ಅಲ್ಲಿ ಧರ್ಮ ಬಿಡಬೇಕೋ ಬಂಧುಗಳನ್ನು ಬಿಡಬೇಕು ಅಂತ ಪ್ರಶ್ನೆಯಾಗ. ಸಾಮಾನ್ಯ ಧರ್ಮವನ್ನೇ ಬಿಡ್ತಾರೆ, ಬಂಧುಗಳನ್ನು ಬಿಡೋದಿಲ್ಲ, ಅದು ಮನುಷ್ಯನ ದುರಂತ. ಆ ಹೇಳುವವನೇ ಆಗಲಿ ಕೇಳುವವನೇ ಆಗಲಿ ಅಭಿಮಾನವನ್ನು ಗೆಲ್ಲಲಿಕ್ಕಾಗೋದಿಲ್ಲ, ಅದು ದುರಂತ ಅಂದರೆ ದುರಂತನೇ. ಅದಕ್ಕೆ ಅರ್ಜುನ ಕೇಳ್ತಾರೆ, ನಾನು ಹೇಗೆ ಗೆಲ್ಲಲಿ, ಇವರನ್ನು ನಾನು ಯಾಕೆ ಗೆಲ್ಲಲಿ, ಎಂಥ ಸಮಸ್ಯೆ ಆತನೇ. ಪಾಪಮೇ ವಾಶ್ರಯೇ ತಸ್ಮಾನ್ ಹತ್ವೈತಾನ್ ಆತ ತಾಯಿನಃ. ಕೆಟ್ಟದ್ರೆ ಹೇಳ್ತಾರೆ, ಬಂಧು ಬಳ ತಪ್ಪಾಡದೆ ಬಿಟ್ಟುಬಿಟ್ರೆ ಪಾಪ, ನಾವು ಬಿಟ್ಟರೆ ಇನ್ಯಾರು ದಿಕ್ಕು ಅವರಿಗೆ, ಏನು ಮಹಾ ಇವನೇ ದಿಕ್ಕು ಅಂತ ತಿಳ್ಕೊಂಡ್ಬಿಟ್ರೆ ಎಷ್ಟು ತಪ್ಪಾಗುತ್ತೆ. ಇವನು ಅವನು ಬಿಟ್ಟರೆ ಇವನು ಯಾರೋ ದಿಕ್ಕಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರಲ್ಲ ಅವರಿಗೆ, ಧರ್ಮನ ಬಿಟ್ಟರೆ ಅದನ್ನ ಯಾರು ಕಾಪಾಡಬೇಕಾಗಿದ್ರೆ. ಇವತ್ತು ವ್ಯಕ್ತಿ ದೊಡ್ಡವನೋ ತತ್ವ ದೊಡ್ಡದು, ವ್ಯಕ್ತಿಗೋಸ್ಕರ ತತ್ವವನ್ನು ತ್ಯಾಗ ಮಾಡೋದು ಇಡೀ ವಿಶ್ವದ ಅನರ್ಥಕ್ಕೆ ಕಾರಣ. ತತ್ವ ದೊಡ್ಡದಾಗಬೇಕು, ವ್ಯಕ್ತಿ ಕಡಿಮೆ ಆಗಬೇಕು, ಎರಡೂ ಸರಿ ಇದ್ರೆ ನಮಗೆ ಯೋಚನೆ ಇಲ್ಲ. ವ್ಯಕ್ತಿ ಒಳ್ಳೆಯವನು ತತ್ವ ಒಳ್ಳೆಯದು ಹಿಡಿದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಎರಡರ ಒಂದನ್ನು ಸ್ಯಾಕ್ರಿಫೈಸ್ ಮಾಡೋದಾದರೆ, ರುಚಿ ಇದೆ ಅನಾರೋಗ್ಯ, ರುಚಿ ಇಲ್ಲ ಆರೋಗ್ಯಕರ, ಅವಾಗೇನು ಮಾಡಬೇಕಾಗ? ಆರೋಗ್ಯ ಮುಖ್ಯವಾದ, ರುಚಿ ಇಲ್ಲದೆ ಹೋದರೆ ಆರೋಗ್ಯದ ಪಾತ್ರ ತಿನ್ನಬೇಕೆ ಹೊರತು ರುಚಿಗೋಸ್ಕರ ಫಾರಿಡಲ್ಲಿ ಸಕ್ಕರೆ ಕಿಳ್ಕೊಳ್ಳೇಕಾಗುತ್ತಾ ಈ ಮಧ್ಯೆ? ಸಾಧ್ಯನೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಧರ್ಮದ ಹೇಳುವುದೆಲ್ಲ ಬೇರೆ, ನಡೆಸೋದು ಬೇರೆ. ಅರ್ಜುನ ದೊಡ್ಡ ಆತಂಕಕ್ಕೊಳಗಾದ. ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಅಂತ ಹೇಳಿದ್ದಾನೆ, ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್, ನನ್ನ ಇವರನ್ನು ಹೇಗೆ ಬಿಡಲಿ, ನೀವು ಚೆನ್ನಾಗಿ ಗಮನಿಸಬೇಕು. ಧೃತರಾಷ್ಟ್ರನಿಗೆ ಅದೇ ಸಮಸ್ಯೆ ಇದೆ, ಧೃತರಾಷ್ಟ್ರನಿಗೆ ಅದೇ ಸಮಸ್ಯೆ. ತನ್ನ ಮಕ್ಕಳೆಲ್ಲ ಭಾರಿ ದುಷ್ಟರು, ಮಾಮಕಾನ್ ಅಂತ ಕೂತಿದ್ದಾರೆ ಅವ್ರ ಬಗ್ಗೆ. ಆದರೆ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ಅರ್ಜುನ, ಕೇಳಿಬಿಟ್ಟ, ನನ್ನ ಬಂಧುಗಳನ್ನು ನಾನು ಹೇಗೆ ಎದುರಿಸಿ ಯುದ್ಧ ಮಾಡಲಿ ಅಂತ ಕೇಳಿದ. ಅದೇ ಧೃತರಾಷ್ಟ್ರ ಕೇಳಿದ್ದಿದ್ರೆ ಸಮಸ್ಯೆ ಪರಿಹಾರ ಆಗ್ತಾ ಇತ್ತು. ಇಷ್ಟನ್ನು ಕೇಳಿದೇನೆ, ರೋಗ ಮುಚ್ಚಿಟ್ಕೊಂಡಾಗಾಯ್ತು ಅಷ್ಟೇ. ಇಬ್ಬರಿಗೂ ರೋಗ ಇದೆ, ಅವ್ನು ಹೇಳ್ಕೊಂಡು ವಾಸಿ ಮಾಡಿಕೊಂಡ ಒಬ್ಬನ ಹಾಗೆ ಸಪ ಸತ್ತು ಹೋಗ್ತಾನಷ್ಟೇ. ಅದು ಶಾಸ್ತ್ರ ಹೇಳಿ, ರೋಗನ ಮುಚ್ಚಿಟ್ಟುಕೊಳ್ಳಬೇಡಿ ಅಂತ ಹೇಳಿದ್ದ. ರೋಗ ಇಲ್ಲದೆ ಭಾರಿ ಒಳ್ಳೆಯದು, ಏನು ತಪ್ಪಲ್ಲ, ಇದ್ದಮೇಲೆ ಮುಚ್ಚಿಟ್ಕೊಳ್ಳೋ ಅದಕ್ಕಿಂತ ತಪ್ಪಾಗುತ್ತೆ ಅಂತ ಹೇಳಿದ್ದ. ರೋಗವನ್ನು ನಾವು ಮುಚ್ಚಿಟ್ಕೊಂಡಷ್ಟು ನಮಗೆ ಹೇಗೆ ಅಪಾಯನೋ. ಆ ದೃಷ್ಟಿಯಿಂದ ಅರ್ಜುನ ಹೇಗೆ ಹೊರಗೆ ಹಾಕಿಕೊಂಡ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ ಯಶ್ರೇಯಸ್ಯ ನಿಶ್ಚಿತಂ ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ಮಾ ತ್ವಾಂ ಪ್ರಪನ್ನಂ ಮಾಂ ಪ್ರಪನ್ನಂ ಅಂತ ಕೇಳಬೇಕಾದ್ರೆ ಎಷ್ಟು ಕಳಜಿ ಇದೆ ಆತನಿಗೆ. ನನಗೆ ಉಪದೇಶ ಮಾಡು ಕೃಷ್ಣ ಅಂತ ಹೇಳುತ್ತಾನೆ. ವೈದ್ಯರಲ್ಲಿ ಹೋಗಿ ಏನು ತನ್ನ ರೋಗವನ್ನು ಪ್ರಾಮಾಣಿಕವಾಗಿ ಹೇಳ್ಕೊಳ್ಬೇಕೋ ಅದಕ್ಕಿಂತ ಹೆಚ್ಚು ಪ್ರಾಮಾಣಿಕವಾಗಿ ಅರ್ಜುನ ಹೇಳ್ಕೊ. ನೀನು ಬಿಟ್ಟರೆ ಬೇರೆ ಗತಿಯಿಲ್ಲ, ಡಾಕ್ಟರ್ ನೂರಾರು ಜನ ಸಿಗ್ತಾರೆ, ನೀವೆಲ್ಲ ಇನ್ನೊಂದು ಕಡೆ ಹೋಗ್ತೀವಿ ಅಂತ ಹೇಳಬಹುದು. ಆದರೆ ಈ ಸಮಸ್ಯೆಗೆ ಉತ್ತರ ಕೊಡಲೇ ಕೃಷ್ಣನ ಹೊರತು ಬೇರೆ ಯಾರೂ ಜಗತ್ತಿನಲ್ಲಿ ಇಲ್ಲ. ಅದಕ್ಕೆ ಹೇಳ್ತಾರೆ, ದೈಹಿಕವಾದಂತಹ ರೋಗದ ಪರಿಹಾರಕ್ಕೆ ಜನಗಳ ಸಂಖ್ಯೆ ಬೇಕಾದ್ರೆ ಸಿಗಬಹುದು, ವೈದ್ಯರ ಸಂಖ್ಯೆ. ಈ ತತ್ವಜ್ಞಾನದ ವಿಚಾರವನ್ನ ತಿಳಿಸಬೇಕು ಅಂತ ಇದ್ರೆ ಅದು ಸಿಗತಕ್ಕಂತಹ ಜಾಗ, ತಿಳಿಸ್ತಕ್ಕಂತಹ ವ್ಯಕ್ತಿಗಳು ಸಿಗೋದು ಭಾರಿ ದುರ್ಲಭ. ಕೃಷ್ಣನಂತವನದು ಕೃಷ್ಣ ಒಬ್ಬನೇ, ಜಗತ್ತಿನ ಯಾರೂ ಇಲ್ಲ. ಆದರೆ ಆತನನ್ನು ಕಾಣ್ತಕ್ಕಂಥ ಯೋಗ ಅರ್ಜುನಿಗೆ ಇದೆ, ಸರಿಯಾಗಿ ಉಪಯೋಗ ಮಾಡಿಕೊಂಡು ನಾನು ಹೇಗೆ ಇಂಥ ಪ್ರೀತಿಪಾತ್ರರಾದ ಬಂಧು ಬಾಂಧವರನ್ನು ಎದುರಿಸಲಿ, ನನಗೇನೇ ಪ್ರಯೋಜನ ಕೊಟ್ಟರೆ ನನಗೆ ಬೇಕಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯ, ಕೋಶ, ಭೋಗ ಯಾವುದು ನನಗೆ ಈ ಬಂಧುಗಳ ಪ್ರೀತಿಗಿಂತ ದೊಡ್ಡದಲ್ಲ. ಇದು ಒಳ್ಳೆ ಮಾತಿದ್ದು, ಒಂದು ಬಂಧುಗಳಿಗಿಂತ ಯಾವುದೇ ಒಂದು ವಿಷಯ ದೊಡ್ಡದಾಗಬಾರದು. ಆದರೆ ತತ್ವ ಅದಕ್ಕಿಂತ ದೊಡ್ಡದಾಗಬೇಕು, ಅದು ಮುಖ್ಯ. ಬೇರೆ ವಿಷಯ ತ್ಯಾಗ ಮಾಡೋ ಪ್ರಸಕ್ತಿ ಬಂದರೆ ಬಂಧುಗಳಲ್ಲಿ ಬಾಂಧವ್ಯ ನೋಡಿಬಿಟ್ಟು ಉಳಿದು ಬಿಟ್ಟುಬಿಡಬಹುದು. ಆದರೆ ತತ್ವದ ವಿಚಾರ ಬಂದರೆ ಮಾತ್ರ ಅಲ್ಲಿ ಕಾಂಪ್ರಮೈಸ್ ಮಾಡೋ ಸಾಧ್ಯನೇ ಇಲ್ಲ. ಅಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡ ಅಂತ ಕೇಳಿದರೆ ಇವತ್ತು ನೋಡಿ ತಪ್ಪು ಔಷಧಿ ಎಷ್ಟು ಜನ ಸಾಯ್ತಿರ್ತಾರೆ. ತಪ್ಪು ಔಷಧ ರೋಗಗಳ ಮೇಲೆ ಇವತ್ತು ಔಷಧಿ ತಯಾರು ಮಾಡೋರ ಮೇಲೆ ಎಷ್ಟು ಕೇಸುಗಳಿದೆ ಲೆಕ್ಕ ಹಾಕಬೇಕು. ಆಸೆಗೋಸ್ಕರವಾಗಿ ಅವರಿಗೆ ಕೋಟ್ಯಂತರ ಸಂಪಾದನೆ ಮಾಡಿ ಏನೋ ಮಾಡ್ತಾರೆ, ಅದಕ್ಕೋಸ್ಕರ ಎಷ್ಟು ಜನ ಸಾಯ್ತಾರೆ. ಅದರಿಂದ ತಪ್ಪು ಔಷಧಿಯಿಂದ ಜನಗಳು ಹೇಗೆ ಸಾಯಬಹುದು, ತಪ್ಪು ಉಪದೇಶದಿಂದ ಅದಕ್ಕಿಂತ ಜಾಸ್ತಿ ಜನ ಸಾಯ್ತಾರೆ ಅಂತ ಹೇಳಿದ್ದಾರೆ. ತಪ್ಪು ಔಷಧಿ ತಗೊಂಡವನ್ ಮಾತ್ರ ಕೊಲ್ಲುತ್ತೆ, ಇದು ಹಾಗಲ್ಲ. ಎಷ್ಟು ಸಾರು ಸಪ್ಲೈ ಆಗ್ತಾನೆ ಇರುತ್ತೆ, ಜನ ಸಾಯ್ತಾನೆ ಇರ್ತಾರೆ. ಆದ್ರಿಂದನೇ ತತ್ತತ್ವ ಪರಿಜ್ಞಾನ ಅನ್ನೋದು ಜೀವನ ದೊಡ್ಡ ಧ್ಯೇಯ. ಕೃಷ್ಣನ ಮುಂದೆ ಹೇಳ್ಕೊಂಡಾಗ ಭಗವಂತ ಎಷ್ಟು ಕರುಣಾಳು ಅಂದರೆ ತಕ್ಷಣ ಉತ್ತರ ಕೊಡ್ತಾರೆ. ಯುದ್ಧ ಮುಗಿಸಿ ಆಮೇಲೆ ನೋಡೋಣ ಅಂತ ಹೇಳೋದಿಲ್ಲ, ಎಷ್ಟೋ ದಿನ ಕೊಟ್ಬೇಕು ಅವ ಅಪಾಯಿಂಟ್ಮೆಂಟ್ ಕೊಡ್ತಾನೆ, ಇಂಥ ದಿವಸ ಬನ್ನಿ ಆಪರೇಷನ್ಗೆ ಅಂತೇಳಿ ಇಮಿಡಿಯೇಟ್ ಈಗಲೇ ಮಾಡ್ತೇನೆ ಅರ್ಜುನ, ಯೋಚನೆ ಮಾಡಬೇಡ. ನಗನಚ ತಮೋವಾಚ ಹೃಷಿಕೇಶ ಪ್ರಹಸನ್ನಿಬ ಭಾರತ. ಅರ್ಜುನ ಕೇಳು, ಹೇಳ್ತೇನೆ, ಯಾಕೆ ಯೋಚನೆ ಮಾಡ್ತೀಯ? ಅಶೌಚ ನನ್ವಶೌಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ಭಗವಂತನ ಈ ಮಾತು ಭಾರಿ ಮುಖ್ಯ. ತಪ್ಪು ಮಾಡಿದವನು ತನ್ನ ತಪ್ಪಿಗೆ ಸಮರ್ಥನೆಯಾಗಿ ಏನು ಕೊಡ್ತಾನೆ ಅದಕ್ಕೆಲ್ಲ ಕೃಷ್ಣನ ರಿಮಾರ್ಕ್ಸ್ ಇದು. ಪ್ರಜ್ಞಾವಾದಾಂಶ್ಚ ಭಾಷಸೆ, ಇದೆಲ್ಲ ಅಧಿಕ ಪ್ರಸಂಗದ ಮಾತಾಡ್ತಾ ಇದ್ದಿ ಅಂತ. ಇದೆಲ್ಲ ತಲೆಹರಟೆಯ ಮಾತೆ ಹೊರತು ಇದಕ್ಕೆ ಅರ್ಥ ಇಲ್ಲ. ಬಂಧು ಬಾಂಧವರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲವಂತೆ, ತತ್ವ ಬೇಕಾದ್ರೆ ಬಿಡ್ತೀಯ, ಇದು ಯಾವ ಲೆಕ್ಕ ಅಂತ ಕೇಳ್ತಾರೆ. ಇದೆಲ್ಲ ತಿಳುವಳಿಕೆ ಇಲ್ಲದವರ ಮಾತಿದವ. ತಿಳುವಳಿಕೆ ಇದ್ದವನು ಈ ಮಾತನ್ನು ಆಡಲೇಬಾರದು. ಕೆಲವು ವಿಷಯಗಳು ತಕ್ಷಣ ಅರ್ಥ ಆಗ್ಬಿಡ. ಡಾಕ್ಟ್ರು ಏನೋ ಏನೋ ಸೇತ ಕೂತ್ಬಿಟ್ಟಿರ್ತಾನೆ, ಯಾರೋ ಬರ್ತಾರೆ ಪೇಷಂಟ್ ಸೀರಿಯಸ್ ಅಂದರೆ ಸೇದಿ ಬರ್ತೀನಿ ಅಂದ್ರೆ ಏನು ಮಾಡಬೇಕು ಇದಕ್ಕೆ? ಅವನಿಗೆ ಹಚ್ಚಿಬಿಟ್ಟಿದ್ದಾರೆ, ಅರ್ಧ ವೇಸ್ಟ್ ಆಗುತ್ತೆ ಅಂದರೆ ಹುಚ್ಚ ಅಂತ ಕರೀತಾರೆ. ಪ್ರಾಣ ದೊಡ್ಡದು, ಇದು ಎಲ್ಲರಿಗೂ ಅರ್ಥ ಆಗುತ್ತೆ ತಕ್ಷಣನೇ. ಅಲ್ಲಿ ಹೇಗೆ ರೋಗಿಯ ಪ್ರಾಣ ದೊಡ್ಡದು ಅಂತ ಅರ್ಥ ಆಗ್ತದಲ್ಲ, ಹಾಗೆ ತತ್ವೋಪದೇಶ ಅಂದರೆ ಟಾಪ್ ಪ್ರಯಾರಿಟಿಯಿಂದ ಕೆಲಸ ಆಗಬೇಕು. ಕೇಳೋವನಿಗೂ ಟಾಪ್ ಪ್ರಯಾರಿಟಿ ಮೊದಲು ತಿಳ್ಕೊಳ್ಬೇಕು, ಹೇಳೋನಿಗೂ ಟಾಪ್ ಪ್ರಯಾರಿಟಿ ಮೊದಲು ಹೇಳಬೇಕಾದ್ರೆ. ಕೃಷ್ಣ ಅದನ್ನು ಹೇಳ್ತಾನೆ, ಅರ್ಜುನ ಎಂಥ ಕೆಲಸ ಮಾಡ್ತಾ ಇದ್ದಿ? ತತ್ವಜ್ಞಾನವನ್ನು ಯಾವ ಕಾರಣಕ್ಕೂ ಬಿಡೋಕೆ ಬರೋದಿಲ್ಲ, ಬಿಟ್ಟರೆ ನಾನು ಶೋಚಂತಿ ಪಂಡಿತ, ದುಃಖ ತಪ್ಪಿದ್ದಲ್ಲ. ಅದಕ್ಕೆ ತತ್ವವನ್ನು ಬಿಟ್ಟರೆ ಬಂಧುಗಳನ್ನು ಬಿಟ್ಟರೂ ದುಃಖ, ತತ್ವವನ್ನು ಬಿಟ್ಟರೂ ದುಃಖ. ಆದರೆ ತತ್ವವನ್ನು ಬಿಟ್ಟರೆ ಶಾಶ್ವತವಾದ ದುಃಖ, ಬಂಧುಗಳನ್ನು ಬಿಟ್ಟರೆ ತಾತ್ಕಾಲಿಕವಾದ ದುಃಖ ಅಷ್ಟೇ. ಸಿನಿಮಾಕ್ಕೆ ಹೋಗಲಿಲ್ಲ ಪರೀಕ್ಷೆ, ನಾಳೆ ಬೆಳಿಗ್ಗೆ ಸಿನಿಮಾಕ್ಕೆ ಹೋಗಲಿಲ್ಲ ದುಃಖನೇ ಸ್ವಲ್ಪ ದುಃಖ, ಪರೀಕ್ಷೆಗೆ ಹೋಗಲಿಲ್ಲ ಸೆಪ್ಟೆಂಬರ್ವರೆಗೂ ಅಥವಾ ನಿಯರ್ ದುಃಖ. ಇದು ನೆಕ್ಸ್ಟ್ ಡೇ ಹೋಗ್ಲಿಕ್ಕೆ ಬರ್ತದೆ, ಬೇಕಾದ್ರೆ ಹೋಗದೇ ಇದ್ರೆ ಭಾರಿ ಕ್ಷೇಮ. ಹೋಗಲೇಬೇಕು ಅಂತಿದ್ರೆ ಟೈಮ್ ಇದೆ, ಅದಕ್ಕೆ ಇದಕ್ಕೆ ಟೈಮ್ ಇಲ್ಲ. ಇವತ್ತು ಅರಸ ನೋಡಿ, ನಮ್ಮ ಕೈಯಲ್ಲಿರ್ತಕ್ಕಂಥ ಮನುಷ್ಯ ಮಾಡಿಕೊಂಡ ವ್ಯವಸ್ಥೆಗೆ ವರ್ಷಗಟ್ಟಲೆ ಕಾಯ್ಬೇಕು ನಾವು. ಮನುಷ್ಯ ಮಾಡಿಕೊಂಡ ವ್ಯವಸ್ಥೆ ಪರೀಕ್ಷೆ ಮೊದಲಾದವುಗಳು, ಅದೇನು ಬ್ರಹ್ಮವಿದ್ಯೆ ಅಲ್ಲ. ಅದಕ್ಕೆ ಹುಚ್ಚಾಬಿಟ್ಟು ಪರೀಕ್ಷೆ ಮಾಡಕ್ಕೆ ಬರೋದಿಲ್ಲ, ಆ ಪರೀಕ್ಷೆನ ಆ ಕಾಲಕ್ಕೆ ಮಾಡಬೇಕು. ಇಲ್ಲದ ಹೊರ ಸ್ವಲ್ಪ ಇಡೀ ಜನಗಳನ್ನು ಪ್ರಶ್ನೆ ಮಾಡ್ತಾರೆ. ಇವತ್ತು ಭಗವಂತನ ಸರ್ಕಾರ ಪ್ರಶ್ನೆ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ಒಂದು ಜನ್ಮ ಕೊಟ್ಟಿದ್ದಾನೆ ಭಗವಂತ ಅಂದರೆ ಕಳ್ಕೊಂಡಿವೆ ಅಂದರೆ ಮುಂದಿನ ಜನ್ಮ ಕಾಯಬೇಕೇ ಹೊರತು ಮತ್ತೆ ಬೇರೆ ದಾರಿ ಇಲ್ಲ ಅದಕ್ಕೆ. ಆದ್ದರಿಂದ ಅರ್ಜುನ ಹೀಗೆಲ್ಲ ಮಾಡಬೇಡ, ಅದು ತತ್ವೋಪದೇಶ ಮಾಡ್ತಾ ಇದ್ದ. ತತ್ವವನ್ನು ಕಳ್ಕೊಳ್ಳೋದಕ್ಕಿಂತ ನಾಶ ಇನ್ನೊಂದು ಇಲ್ಲ. ಇವತ್ತು ಯಾವಾಗ ತಲೆನೇ ಹೋಯ್ತು ಅಂದ್ರೆ ಏನು ಮಾಡಬೇಕು? ಅದಕ್ಕೆ ತಲೆನೇ ಇಲ್ಲ ಅಂತ ಹೇಳಿದರೆ ನ್ಯಾಯ ಏನು, ಬಾರ ಸಮಸ್ಯೆನೇ ಎಲ್ಲ ಹೊರಟೋಯ್ತಾನೆ. ಅಷ್ಟು ಮೂಲಭೂತವಾದ ತತ್ವಜ್ಞಾನ ಅಂತೇಳಿ ತಿಳಿಸ್ತಾ ಹೋಗ್ತಾನೆ. ದೇವರು ಅಂದ್ರೇನು, ಧರ್ಮ ಅಂದ್ರೇನು, ಕರ್ತವ್ಯ ಅಂದ್ರೇನು, ಸ್ವಕರ್ಮಾಚರಣೆ ಅಂದ್ರೇನು, ಫಲತ್ಯಾಗ ಅಂದ್ರೇನು, ಒಂದೊಂದು ತಾತ್ವಿಕ ಸಮಸ್ಯೆಗಳು. ಪ್ರತಿಯೊಬ್ಬರಿಗೂ ಎಲ್ಲ ಕಾಲಕ್ಕೂ ಬೇಕಾದ ತಾತ್ವಿಕ ಸಮಸ್ಯೆಗಳನ್ನು ಭಗವದ್ಗೀತೆ ವಿಶ್ಲೇಷಣೆ ಮಾಡ್ತಾ ಇದೆ. ಅದು ಸುಲಭವಾದ ಮಾತುಗಳಿಂದ, ಶ್ರೇಷ್ಠವಾದ ದೃಷ್ಟಾಂತಗಳಿಂದ, ಅತಿ ಸುಲಭವಾದಂಥ ಪದಪುಂಜಗಳಿಂದ ಭಗವಂತ ಅದನ್ನು ವಿವರಿಸ್ತಾ ಹೋಗ್ತಾನೆ. ನಮ್ಮದು ಅಂತ ತಿಳ್ಕೊಂಡಿದ್ದೆ ಮೊದಲ ತಪ್ಪಾಯಿತು ಅಂತ ಹೇಳಿದ್ದೆ. ನಮ್ಮದು ಅಂತ ತಿಳ್ಕೊಂಡಿದ್ದೆ ಮೊದಲ ತಪ್ಪು. ಆಫೀಸ್ನಲ್ಲಿ ಕೆಲಸ ಮಾಡ್ತೇವೆ, ಅದು ನಮ್ಮದಲ್ಲ ಆಫೀಸು. ನಾವು ಅದರಲ್ಲಿ ವೇತನ ಪಡೆಯತಕ್ಕಂಥ ಕಾರ್ಮಿಕರೇ ಹೊರತು ನಾವೆಲ್ಲ ಕೆಲಸಗಾರರೇ ಹೊರತು ಒಡೆತನ ನಮಗಿಲ್ಲ. ಇವತ್ತು ವಿಶ್ವದ ಒಡೆತನ, ಆಫೀಸ್ನ ಒಡೆತನ ನಮಗಿಲ್ಲ, ವಿಶ್ವದ ಒಡೆತನ ಯಾರಿಗಿದೆ? ಈಶಾವಾಸ್ಯ ಮಿದಂ ಸರ್ವಂ, ಭಗವಂತನ ಹೊರತು ಬೇರೆ ಯಾರಿಗೂ ಇದ್ರ ಒಡೆತನ ಇಲ್ಲ. ಅಂದಮೇಲೆ ನಮ್ಮ ಚಾಯ್ಸ್ ಪ್ರಶ್ನೆ ಇಲ್ಲ, ಮಾಡಬೇಕು ಅಂದರೆ ಮಾಡಬೇಕಷ್ಟೆ, ಮಾಡಬೇಕು ಅಂದರೆ ಮಾಡಬೇಕು, ಉದ್ಧಾರ ಮಾಡೇ ಮಾಡ್ತಾನೆ. ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ, ಕರ್ತವ್ಯ ಕರ್ಮದಲ್ಲೇ ಅಧಿಕಾರ, ಫಲದಲ್ಲೇ ಎಂದೂ ಇಲ್ಲ. ಈ ಮಾತನ್ನು ಎಷ್ಟು ಬಾರಿ ತಿಳ್ಕೊಂಡ್ರು ಸಾಲದು. ಕರ್ಮ ಬಿಡಾಗಿಲ್ಲ, ಫಲ ಕೇಳಾಗಿಲ್ಲ. ಇದು ಭಗವದ್ಗೀತೆಯ ಸಂದೇಶ. ಕರ್ಮ ಬಿಡಬೇಡಿ, ಫಲ ಕೇಳಬೇಡಿ. ಇವನು ಹಾಗಲ್ಲ, ಫಲ ಬಿಡೋದಿಲ್ಲ, ಕರ್ಮ ಮಾಡೋದಿಲ್ಲ, ಉಲ್ಟಾಪಟ್ಟ. ಫಲ ಕೇಳೋದು ಬಿಡೋದಿಲ್ಲ, ಕರ್ಮ ಮಾಡಕ್ಕೆ ತಯಾರಿಲ್ಲ. ಒಂದು ಪರೀಕ್ಷೆಗೆ ಹೋಗದೆ ಪಾಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನಮಗೆ ಹಾಸ್ಯಾಸ್ಪದ ಅಂದ್ರೆ ಅದಕ್ಕಿಂತ ಹಾಸ್ಯಾಸ್ಪದ. ಪರೀಕ್ಷೆಗೆ ಹೋಗಲಿ, ಏನು ಮಾಡಾಗೇ ಇಲ್ಲ ಅವನನ್ನು, ಏನು ಮಾಡೋಕ್ಕಾಗೋದಿಲ್ಲ ಬಿಡು. ಏನಾದ್ರು ಮಾಡಲಿಕ್ಕೆ ಬಂದಿರಲಿ, ಬೇಸೇ ಇಲ್ಲಲ್ಲ, ಅದಕ್ಕೆ ಹಾಗಾಗಿಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕರ್ಮಾಚರಣೆ ನಮ್ಮ ಮೂಲಭೂತ ಕರ್ತವ್ಯ. ಪ್ರತಿ ದಿವಸ ಮನುಷ್ಯ ಯೋಚನೆ ಮಾಡಲಿ, ನಾನು ಇವತ್ತೇನು ಮಾಡಬೇಕಾಗಿದೆ, ಯೋಚನೆ ಮಾಡಬೇಕಾಗಿದೆ. ವಿದುರ ನೀತಿಯಲ್ಲಿ ವಿದುರ ಹೇಳ್ತಾರೆ, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಹ ಚರಿತಮಾತ್ಮನಃ. ಪ್ರತಿದಿನ ಪ್ರತಿ ಕ್ಷಣ ಯೋಚನೆ ಮಾಡಬೇಕು, ನಾನೇನು ಮಾಡಬೇಕೀಗ ಅಂತ ಯೋಚನೆ ಮಾಡಬೇಕಂತ. ಯದಿಮೇ ಪ್ರತಿಭಿಸ್ ಪಶುಭಿಸ್ತುಲ್ಯಂ ಕಿಂನುವ ಸತ್ಪುರುಷೈರಿಹ. ನನ್ನ ಬದುಕು ಮಹಾತ್ಮರ ಬದುಕಿನಂತಿರಬೇಕೇ ಹೊರತು ಪಶುಗಳ ಬದುಕಿನಂತೆ ಇರಬಾರದು. ಈ ರೀತಿಯಾದ ಒಂದು ವಿಶ್ಲೇಷಣೆಯನ್ನು ಮಾಡಿಕೊಂಡು ಆತ್ಮವಿಮರ್ಶನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಮೆಥಡ್ ಆಫ್ ಇಂಟ್ರಾಸ್ಪೆಕ್ಷನ್ ಅಂತ ಏನು ಹೇಳ್ತಾರೆ, ಅದಕ್ಕೊಳ್ಳೆ ದೃಷ್ಟಾಂತ ಇದೆ. ಅರ್ಜುನ ಹಾಗೆ ಬದುಕಬೇಕು ಅಂತ ಹೇಳಿ ಮನುಷ್ಯನ ಈ ಸಾಧನೆಯ ವಿಚಾರಗಳನ್ನೆಲ್ಲ ಭಗವಂತ ಮೊದಲ ಷಟ್ಕದಲ್ಲಿ ಹೇಳುತ್ತಾರೆ. ಅದಕ್ಕೆ ಪ್ರಥಮ ಷಟ್ಕ ಅಂತ ಹೆಸರು. ಮೊದಲ ಆರು ಅಧ್ಯಾಯದವರೆಗೆ ಜಿಜ್ಞಾಸುವಾದವನ ಬದುಕು ಹೇಗಿರಬೇಕು ಅಂತ ಹೇಳುತ್ತಾರೆ. ಜಿಜ್ಞಾಸುವನ ಬದುಕು ಹೇಗಿರಬೇಕು, ಶಾಲೆ ಸೇರೋದಕ್ಕಿಂತ ಮುಂಚೆ ಟೈಮಿಂಗ್ಸ್ ಹೇಳ್ತಾರೆ, ಯೂನಿಫಾರ್ಮ್ ಹೇಳ್ತಾರೆ, ಟೆಕ್ಸ್ಟ್ ಬುಕ್ಸ್ ಹೇಳ್ತಾರೆ. ಇವೆಲ್ಲ ಫಸ್ಟ್ ಸ್ಟೆಪ್. ಇವೆಲ್ಲ ಕೂಡ ಕಾಲೇಜು ಫೀಸ್ ಕಟ್ಸ್ಕೋತಾರೆ, ಎಲ್ಲ ಒಂದು ಫಸ್ಟ್ ಸ್ಟೆಪ್ ಇವಿಷ್ಟು ಕೂಡ. ಆಮೇಲೆ ಟೆಕ್ಸ್ಟ್ ಓದು. ಅದು ಮೊದಲ ಆರು ಅಧ್ಯಾಯಗಳು ಪೂರ್ತಿ ಜ್ಞಾನೋಪಾಯ ಹೇಳ್ತಕ್ಕಂಥ ಕರ್ಮಯೋಗದ ಮಾತುಗಳಿವೆಲ್ಲ ಕೂಡ. ಕರ್ಮಯೋಗ ಅಂದ್ರೆ ಒಂದೇ, ತತ್ವಜ್ಞಾನದ ಪ್ರಾಪ್ತಿಯ ಉಪಾಯ ಅಂದ್ರೂ ಒಂದೇ. ಎರಡನೇ ಭಾಗ ಅಲ್ಲಿಂದ ಪಾಠ ಶುರುವಾದಾಗ ಲೆಕ್ಕ. ಏಳರಿಂದ ಹನ್ನೆರಡರವರೆಗಿನ ಅಧ್ಯಾಯಗಳಲ್ಲಿ ಭಗವಂತ ವಿಶೇಷವಾಗಿ ಭಗವತ್ ಸ್ವರೂಪವನ್ನು ಹೇಳ್ತಾನೆ. ದೇವರು ಅಂದ್ರೆ ಯಾರು? ತುಂಬಾ ಜನ ದೇವರು ಅನ್ನೋ ಪದ ಕೇಳದ ಜನಗಳೇ ಇಲ್ಲ. ಬಯ್ಯೋನು ದೇವರು ಅಂತ ಹೇಳೇ ಬೈತಾನೆ, ಒಪ್ಪನು ದೇವರು ಅಂತ ಒಪ್ಪೇ ಒಪ್ತಾನೆ. ಆದರೆ ದೇವರು ಅಂದ್ರೆ ಏನು ಈ ಮಧ್ಯೆ? ದೇವರನ್ನ ಒಪ್ಪುವನಿಗೆ ದೇವರು ಅಂದ್ರೆ ಗೊತ್ತಿಲ್ಲ, ದೇವ್ರನ್ನ ಒಪ್ಪೋದಿಲ್ಲ ಅಂತಾನಲ್ಲ. ಸರಿ, ಏವ್ರು ಏನು ಗೊತ್ತಾ ಫಸ್ಟ್? ಒಪ್ಪೋದಿಲ್ಲ, ಆಮೇಲೆ ದೇವ್ರು ಏನು ಗೊತ್ತಾ ಫಸ್ಟ್? ಅದೇ ಗೊತ್ತಿಲ್ಲ ಅವನಿಗೆ. ಹೇ, ನಾನೆಲ್ಲ ಒಪ್ಪೋದಿಲ್ಲ ಹಾಗೆಲ್ಲ, ಹುಚ್ಚುತನ ಅಂತ ಕರೀತಾರೆ. ಒಪ್ಪೋದಕ್ಕೂ ಬಂದು ತಿಳ್ಕೊಂಡಿರ್ಬೇಕಲ್ಲ, ತಪ್ಪು ಅಂತ ಹೇಳ್ಬೇಕಾದ್ರೆ ಕೇಳಬೇಕಲ್ಲ. ತಪ್ಪು ಅಂತ ಹೇಳ್ಬೇಕಾದ್ರೆ ಅವ್ನು ಹೇಳಿದ ತಪ್ಪ ಸರಿ ಅಂದ್ರೆ ತಪ್ಪು ಒಂದು ಬಂದ್ಬಿಡ್ತಾನ? ಫಸ್ಟ್ ಏನು ಹೇಳ್ದೆ ಕೇಳಿ ಅಂತ ಹೇಳ್ತಾನೆ. ಏನು ಹೇಳಿದ ಅವನು? ಸರಿ ಅನ್ನೋಕ್ಕೂ ಕೇಳಿರ್ಬೇಕು, ತಪ್ಪು ಅನ್ನೋಕ್ಕೂ ಕೇಳಿರ್ಬೇಕು. ಇವತ್ತು ಆಧುನಿಕ ದುರಂತ ವಿಚಾರವಾದ ಅಂತ ಹೆಸರು. ಬೈದಿದ್ದು ಬೈದಿದ್ದು ಶಾಸ್ತ್ರಗಳನ್ನ, ಅಲ್ಲಿ ಏನಿದೆ ಅಂತ ತಿಳುವಳಿಕೆನೆ ಫಸ್ಟ್ ಇವರಿಗಿಲ್ಲ. ಬೇಜ ಸಂಸ್ಕೃತನೂ ಬರೋದಿಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ಸಂಸ್ಕೃತನೂ ಬರೋದಿಲ್ಲ. ಹಳ್ಳಿ ಹೆಬ್ಬೆಟ್ಟು ಸೈನ್ಸ್ ಬೈದರೆ ಹೇಗೋ ಹಾಕಿ, ರೈತರು ಎ ಬಿ ಸಿ ಡಿ ಗೊತ್ತಿಲ್ಲ ಬೈದರೆ ಏನರ್ಥ ಅದಕ್ಕೆ? ಈ ದೃಷ್ಟಿಯಿಂದ ಶಾಸ್ತ್ರ ಬೈತಕ್ಕಂಥ ಜನ ಭಾರಿ ದೊಡ್ಡ ತಪ್ಪು ಮಾಡ್ತಾರೆ. ಅದಕ್ಕಿಂತ ದೊಡ್ಡ ತಪ್ಪು ಅದನ್ನು ಕೇಳಿಕೊಂಡು ಇವ್ರು ನಗುತ್ತಾರಲ್ಲ, ಇವ್ರನ್ನೂ ಭಾರಿ ಹುಚ್ಚರಾಗಿ ಬಿಡ್ತಾರೆ. ಅವನು ಬುದ್ಧಿ ಇಲ್ಲದವನು ಬೈದ, ಇವನು ತಾನು ಬೈಯೋದೇ ಕೆಲಸ ಅದರೊಳಗೆ. ಅದಕ್ಕೆ ಮೊದಲು ಏನು ಅಂತ ತಿಳ್ಕೊಬೇಕು, ದೇವರು ಅಂದ್ರೆ ಏನು? ಏಳರಿಂದ ಹನ್ನೆರಡರಿಂದ ಅಧ್ಯಾಯಗಳಲ್ಲಿ ಭಗವತ್ ತತ್ವದ ವಿವೇಚನೆ ಬರುತ್ತೆ. ದೇವರು ಎಂಥವನು? ಅವನು ಆಲ್ ಇನ್ ಆಲ್. ವಿಶ್ವದ ಪ್ರತಿಯೊಂದು ಕಣ ಕಣದಲ್ಲಿ ಭಗವಂತ ಇದ್ದಾನೆ, ಅಣು ಅಣುವಿನಲ್ಲಿ ಭಗವಂತ ಇದ್ದಾನೆ. ಅವನಿಲ್ಲದೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತೇನ ವಿನ ತೃಣಮಪಿ ನ ಚಲತೆ. ನಾವೇನು ತಿಳ್ಕೊಂಡು ಎಲ್ಲ ನಾವೇ ಮಾಡ್ತೇವೆ ಅಂತೇಳಿ ಶಾಸ್ತ್ರ ಹೇಳುತ್ತದೆ. ನೀನಲ್ಲ, ಯಾರು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರ ಅನುಗ್ರಹ ಇಲ್ಲದೆ ಹೋದರೆ ಎಲ್ಲವೂ ನಷ್ಟ ಆಗೋಗುತ್ತೆ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾದ, ತುಂಬ ಸತ್ಯ ಹೇಳಿದೆ. ಇವತ್ತು ಕರೆಂಟ್ ಇಲ್ಲದವ್ರು ಏನಾಗುತ್ತೆ ಅರ್ಥ ಮಾಡಿಕೊಂಡ್ರೆ, ದೇವರಿಲ್ಲದವರು ಏನಾಗುತ್ತೆ ನಮಗೆ ಅರ್ಥ ಆಗ್ತದೆ. ಇವತ್ತು ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಮನುಷ್ಯ ಏನವನಿಗೆ ಸಮಸ್ಯೆ? ಸಮಸ್ಯೆ. ಚಳಿಗಾಲದಲ್ಲಿ ಸಮಸ್ಯೆ, ಬಿಸಿಯಾಗಬೇಕು ಅವರಿಗೆ. ಬೇಸಿಗೆಯಲ್ಲಿ ಸಮಸ್ಯೆ, ತಣ್ಣಗಾಗಬೇಕು. ಎರಡಕ್ಕೂ ಕರೆಂಟ್ ಬೇಕು, ತಣ್ಣಗಾಗಲಿಕ್ಕೂ ಕರೆಂಟ್ ಬೇಕು, ಬಿಸಿ ಮಾಡೋಕ್ಕೂ ಕರೆಂಟ್ ಬೇಕು. ಎಷ್ಟು ಆಶ್ಚರ್ಯ ಎಂದ್ರೆ ಅರ್ಥ ಮಾಡಿಕೊಂಡು ಅದನ್ನು ಒಪ್ಪದೇ ಇದ್ದ ಮನುಷ್ಯ ಎಷ್ಟು ಹಿಂದುಳಿತಾನೆ. ನಿಮ್ಮಲ್ಲಿ ಕರೆಂಟೇ ಇಲ್ವಾ ಅಂತ ಕೇಳ್ತಾರೆ. ನಿಮ್ಮಲ್ಲಿ ಕರೆಂಟೇ ಇಲ್ವಾ, ಪಾಪ, ಬೆಳಕಿಲ್ಲ, ಇದಿಲ್ಲ, ಎಷ್ಟು ಕಷ್ಟಪಡ್ತೀರಿ. ನಿಮ್ಮಲ್ಲಿ ಸಾಲಿಗ್ರಾಮನೇ ಇಲ್ಲ ಅಂತ ಕೇಳೋ ಜನ ಇಲ್ಲ ಅಷ್ಟೇ. ಸಾಲಿಗ್ರಾಮನೇ ಇಲ್ವಾ ನಿಮ್ಮಲ್ಲಿ? ಇಲ್ವಾ, ಬೀಳಿ ಪೀಡೆ ಹೋಯ್ತು, ಇಲ್ಲ ಪೀಡೆ ಹೋಯ್ತು. ನಮ್ಮನೆಯಲ್ಲೆಲ್ಲ ಬಿಡಿ, ಪರವಾಗಿಲ್ಲ, ಏನು ಮಾಡೋದು, ಅಥಾರಿಟಿ ಇವನು ಹೇಳೋದಕ್ಕೆ. ಎಷ್ಟು ಅನ್ಯಾಯ. ಸಾಲಿಗ್ರಾಮ ಅಲ್ಲಿರುತ್ತಲ್ಲ, ಇಡೀ ಮನೇನ ನಿಯಂತ್ರಣ ಮಾಡಿ, ಮೇನ್ ಸ್ವಿಚ್ ಒಂದು ಕಡೆ ಎಲ್ಲರೂ ಅಷ್ಟು ಕರೆಂಟ್ ಕನೆಕ್ಷನ್ ತೊಗೊಂಡಿರ್ತಾನೆ, ಎಂಟೈರ್ ಮನೆಗೆ ಸಪ್ಲೈ ಮಾಡೋದು. ಮತ್ತು ಮನೆಯ ಸುಖಶಾಂತಿಗಳೆಲ್ಲ ಸಾಲಿಗ್ರಾಮಾದಿ ದೇವರ ವಿಗ್ರಹಗಳಲ್ಲಿ ಸನ್ನಿಧಾನದಲ್ಲಿದೆ. ಅದನ್ನು ಉಪಯೋಗ ಮಾಡಿಕೊಳ್ಳದೆ ಹೋದ್ರೆ ಎಷ್ಟು ತಪ್ಪಾಗುತ್ತೆ. ಅದು ನಮ್ಮ ಇದು ಕೇಂದ್ರ ಬಿಂದು. ಅದು ಒಂದು ಸಾಲಿಗ್ರಾಮ ಇದ್ರೆ ಮನೆ, ಹನ್ನೆರಡು ಸಾಲಿಗ್ರಾಮ ಇದ್ರೆ ಮನೆಯಲ್ಲ, ಕ್ಷೇತ್ರ ಅಂತ ಕರೆದಿದ್ದ. ಅದೊಂದು ದೇವಸ್ಥಾನ ಇದ್ದಾಗ ಯಾಕೆ ಅಂತ ಹೇಳಿದ್ದ. ಅಂತ ಒಂದು ವಿಶಿಷ್ಟವಾದಂತಹ ಹಿರಿಮೆ ಅದಕ್ಕೆ ಬರುತ್ತೆ. ಅದು ಇಟ್ಕೊಂಡು ನೋಡಿ ಏನು ಮ್ಯಾಜಿಕ್ ಅಂತ ಹೇಳಿದ್ರಲ್ಲ, ಕರೆಂಟಿನ ಉಪಯೋಗ ಮಾಡಿದವನಿಗೆ ಹೇಗೆ ಗೊತ್ತೋ, ಸಾಲಿಗ್ರಾಮಗಳ ಉಪಯೋಗ ಅದರ ಪೂಜೆ ಮಾಡಿದವರಿಗೆ ಗೊತ್ತಿರುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಹನ್ನೆರಡು ಅಧ್ಯಾಯಗಳಲ್ಲಿ ಎರಡನೇ ಆರು ಅಧ್ಯಾಯಗಳು ದ್ವಿತೀಯ ಷಟ್ಕ. ಭಗವಂತನ ಹಿರಿಮೆಯನ್ನು ಎಷ್ಟು ಸಾರ್ತಾರೆ. ರಸೋಹಂ ಅಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯ ಯೋಹು. ನೀರೊಳಗೆ ನಾನಿದ್ದೇನೆ, ನೀರೊಳಗೆ ರಸ ಇದೆಯಲ್ಲ ಅದರಲ್ಲಿ ನಾನಿದ್ದೇನೆ, ಮತ್ತೆ ಚಂದ್ರ ಸೂರ್ಯರಲ್ಲಿ ನಾನಿದ್ದೇನೆ, ಅವರ ಬೆಳಕಿನಲ್ಲಿ ನಾನಿದ್ದೇನೆ. ಮತ್ತೆ ನೋಡಿ, ಮನೆ ಅದರಲ್ಲಿದ್ದೇನೆ, ಅವರೊಳಗೆ ಬೆಳಕಿನ ಶಕ್ತಿಯಲ್ಲಿ ನಾನಿದ್ದೇನೆ. ಪರಮಾತ್ಮನ ವ್ಯಾಪ್ತಿ ಅದಿದು ಯಾತಕ್ಕೆ. ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಸೂತ್ರದಲ್ಲಿ ಮಣಿಗಣಗಳೆಲ್ಲ ಹೇಗೆ ಪೋಣಿಸಲ್ಪಟ್ಟಿವೆಯೋ ಇಡೀ ವಿಶ್ವ ನನ್ನನ್ನು ಆಧರಿಸಿ ಇದೆ ಅಂತ ಹೇಳಿದ. ಇಡೀ ವಿಶ್ವ ನನ್ನನ್ನು ಆಧರಿಸಿ ಇದೆ, ಇಷ್ಟು ಖಚಿತವಾದಂಥ ನಿರೂಪಣೆ. ಜನಕ್ಕೆ ಯಾಕೆ ಗೊತ್ತಾಗೋದಿಲ್ಲ ಅಂದರೆ, ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಭಗವಂತನ ಮಾಯೆಗೆ ಇಚ್ಛೆಗೆ ಒಳಗಾಗಿದ್ದಾರೆ ಜನಗಳೆಲ್ಲ ಕೂಡ. ಇವತ್ತು ಆ ಬಂಧಕ ಶಕ್ತಿ ಭಗವಂತ ಅಡ್ಡ ತೆರೆ ಹಾಕದೆ ಹಾಕಿಬಿಟ್ಟಿದ್ದಾನೆ. ಅಡ್ಡ ತೆರೆಯಂತೆ ಮಾಯಾ ಅಂದರೆ ಏನು? ಮಹಾಲಕ್ಷ್ಮಿ ಅಂತ ಅರ್ಥ. ಮಹಾಲಕ್ಷ್ಮಿ ಅಂದರೆ ಏನು? ಸಂಪತ್ತು ಅಂತ ಅರ್ಥ. ಸಂಪತ್ತು ಅಂದರೆ ಹಣ. ಹಣಕಾಸುಗಳನ್ನು ನೋಡೋ ಗಲಾಟೆಗಳು ದೇವರನ್ನೇ ಮರೆತುಬಿಟ್ಟಿದ್ದಾನೆ ಮನುಷ್ಯ ಅಂತ. ಅರ್ಧ ಹಣಕಾಸುಗಳ ಒಂದು ಹಿರಣ್ಮಯೇನ ಪಾತ್ರೇಣ ಸತ್ಯ ಶಾಪಿ ಹಿತುಮುಖಂ, ಚಿನ್ನದ ಒಂದು ತೆರೆ ಹಾಕಿದ್ದಾನಂತೆ ಪರಮಾತ್ಮ. ಚಿನ್ನದ ತೆರೆ ನೋಡುತ್ತಾ ಮರ್ತೆ ಬಿಡುತ್ತೆ, ವಜ್ರ ಕವಚ ನೋಡುತ್ತಾ ವಿಷ್ಣು ಕೃಷ್ಣನ್ನೇ ಮರ್ತಾರೆ ಹೇಗೋ ಹಾಕಿ. ಏ ಕವಚ ಭಾರಿ ಚೆನ್ನಾಗಿದೆ ಕೃಷ್ಣ, ಏ ಕೃಷ್ಣ ಕೃಷ್ಣನ ಬೇರೆ ಇದ್ದಾರೆ ಅಂತ ತಿಳ್ಕೊಂಡು ಏನು ಮಾಡಬೇಕು ಅಂದರೆ, ಕವಚಕ್ಕೆ ಬೆಲೆ ಯಾವಾಗ? ಕೃಷ್ಣನ ಕಂಡ್ರೆ ಕವಚಕ್ಕೆ ಬೆಲೆ ಅದು. ಇವತ್ತು ದೇವರನ್ನು ನೋಡೋ ಇವತ್ತು ಜಗತ್ತು ಹಾಗೆ ನೋಡ್ತಿರು, ಎಷ್ಟು ಜಗತ್ತನ್ನು ನೋಡ್ತಿದ್ದಾನೆ, ಜಗನ್ನಾಥನ್ನೇ ಮರೆತು ಬಿಟ್ಟಿದ್ದಾನೆ. ಇವತ್ತು ಜಗತ್ತಿಗೆ ಬೆಲೆ ಯಾವಾಗ? ದೇವರು ಇದ್ದಾನೆ ಕಾಪಾಡ್ತಾನೆ ಅಂದರೆ ಅದಕ್ಕೆ ಭಾರಿ ಮಹತ್ವ. ಆಫೀಸರೇ ಇಲ್ಲ ಇವತ್ತೇನು ಕೆಲಸ ಇಲ್ಲ, ಹೋಯ್ತು ಮುಗಿದೋಯ್ತು, ಹೋಗೇ ಬಂದ ಅವನು ಆಫೀಸರ್ ರಜೆ ಅಂತೆ. ಏನು ಮಾಡಿದ್ರೆ ಸಿಗ್ನೇಚರ್ ಆಗಿ ಸಾಧ್ಯತೆನೇ ಇಲ್ಲ, ಮುಗಿದೋಯ್ತಾನೆ. ಅವ್ರು ಒಬ್ಬನಿದ್ರೆ ಉಳಿದ ಅಡ್ಜಸ್ಟ್ ಮಾಡೋಕ್ಕೆ ಬರೋದು, ಟೈಪಿಸ್ಟ್ ಇಲ್ಲ ಎಲ್ಲ ಹೊಡೆಸಕ್ಕೆ ಬರೋದು, ಕೈಲಿ ಬರೋದ್ರೆ ಮಾಡಕ್ಕೆ ಬರೋದು. ಆದರೆ ಅವನೇ ಇಲ್ಲ, ಏನು ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಜಗನ್ನಾಥ ಭಗವಂತ ಅವನನ್ನು ನಾವು ಬಿಟ್ಟರೆ ಯಯೇತತ್ ಪರತಂತ್ರಂತು ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚತೇ ಹಿ ಸಹ. ಇದು ಭಗವಂತನನ್ನು ಕೇಂದ್ರೀಕರಿಸಿಕೊಂಡು ಜಗತ್ತನ್ನು ನೋಡಬೇಕೆ ಹೊರತು ದೇವರನ್ನು ಬಿಟ್ಟು ಜಗತ್ತನ್ನು ನೋಡಬಾರದು. ಎಂಥ ವೇಷ ಇರಲಿ, ವ್ಯಕ್ತಿನೇ ಇಲ್ಲ, ತೊಗೊಂಡೇ ಮಾಡ್ತೀವಿ ಡ್ರೆಸ್ ತಾನೇ. ಈಗ ಇಂಪಾರ್ಟೆಂಟ್ ಬೇಕಾದಷ್ಟು ಕೋಟಿ ಕೋಟಿ ಬೆಲೆವೆ ಒಂದು ಸೀರೆ ಇರಬಹುದು, ಒಂದು ಸೂಟ್ ಇರಬಹುದು, ಹಾಕೊಳ್ಳೋ ವ್ಯಕ್ತಿನೇ ಇಲ್ಲ, ತೊಗೊಂಡೇನು ಮಾಡ್ತೀರ ಅದನ್ನು? ಎಲ್ಲ ವೇಸ್ಟ್. ಅದೊಂದಿದ್ರೆ ಎಷ್ಟು ಅದಕ್ಕೆ ಬೆಲೆ ಉಂಟದ? ಆ ಹಿನ್ನೆಲೆಯಲ್ಲಿ ಭಗವತ್ ತತ್ವ ವಿವೇಚನೆ ಭಾರಿ ದೊಡ್ಡದು, ಅನೇಕ ವಿವರಗಳನ್ನು ಕೊಡ್ತಾ ಹೋಗ್ತಾನೆ. ಜನ ತನ್ನ ಆಶ್ರಯಿಸಿದ ಜನ ಹೇಗೆ ಸರ್ವಾತ್ಮನ ಆರಾಧನೆ ಮಾಡುತ್ತಾನೆ. ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ನಮಗೊಂದು ಹೊಸ ಭರವಸೆ, ದೇವರನ್ನು ನಂಬಿದರೆ ಮೋಕ್ಷ ಸಿಗುತ್ತೆ. ನಮಗೊಂದು ಸಂಶಯ, ಒಂದು ಸತ್ತ ಮೇಲೆ ತಾನೇ ಅದು, ಈಗಂತೂ ನಮ್ಮನ್ನು ಯಾರು ಕಾಪಾಡ್ತಾರೆ ಅಂತ ಪ್ರಶ್ನೆ ಬರ್ತದೆ. ಸತ್ತ ಮೇಲೆ ಮೋಕ್ಷ ಸಿಗ್ತದೆ. ಈಗ ಪರಮಾತ್ಮ ಹೇಳ್ತಾನೆ, ಯೋಚನೆ ಮಾಡಿಬಿಡಿ, ಯೋಗಕ್ಷೇಮಂ ಮಹಾಮ್ಯಹಂ, ಮುಂದೆ ಮೋಕ್ಷ ಕೊಡ್ತೇನೆ, ಈಗ ಕಾಪಾಡ್ತೇನೆ, ಆಯ್ತೋ ಇಲ್ಲೋ ಅಂದರೆ ಎಲ್ಲ ರೀತಿಯಾದ ಸೆಕ್ಯೂರಿಟಿ ದೇವರಿಂದ ಇದೆ. ಇವತ್ತು ದೇವರಿಂದ ರಕ್ಷಣೆ ಎಂಬುದು ಟೋಟಲ್, ಪಾರ್ಷಿಯಲ್ ರಕ್ಷಣೆ ಕೊಡೋದಿಲ್ಲ ಭಗವಂತ, ಪೂರ್ಣ ರಕ್ಷಣೆಯನ್ನು ಕೊಡುತ್ತ. ಯೋಗಕ್ಷೇಮಂ ಮಹಾಮ್ಯಹಂ, ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಮಗಿನ್ನ ಭಯದ ಯೋಚನೆ ಬರಬಾರದು. ಅಷ್ಟು ಭರವಸೆ ಹೇಳ್ತಕ್ಕಂಥ ಮಾತು. ಸ್ವರ್ಗಾದಿಗಳಿಗೆ ಹೋಗ್ತೇವೆ ಅಂದರೆ ಹೋಗ್ತೀರಿ, ವಾಪಸ್ ಬರ್ತೀರಿ ಅಷ್ಟೇನೆ. ಇವತ್ತು ಸ್ವರ್ಗಾದಿಗಳಿಗೆ ಅಟೆಂಡರ್ ಪೋಸ್ಟ್ಗೂ ರಿಟೈರ್ ಆಗಬೇಕು, ಆಫೀಸರ್ ಪೋಸ್ಟ್ಗೂ ರಿಟೈರ್ ಆಗಬೇಕು, ಅಷ್ಟು ಬೇರೆ ದಾರಿ ಇಲ್ಲ. ಇವತ್ತು ಸಾಯೋರಿಗೂ ಇರೋದು ರಾಜಕಾರಣದಲ್ಲಿ ಇರ್ಬೋದೇ ಹೊರತು ಇದರಲ್ಲಿರೋಕ್ಕೆ ಸಾಧ್ಯ ಇಲ್ಲ. ರಿಟೈರ್ಮೆಂಟ್ ಹೇಗೆ ಕಂಪಲ್ಸರಿನೋ, ಸ್ವರ್ಗಕ್ಕೆ ಹೋದರೂ ಕೂಡ ವಾಪಸ್ ಬರಲೇಬೇಕು. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಷನ್, ಪುಣ್ಯ ಕ್ಷಯಿಸಲಿಕ್ಕೆ ವಾಪಸ್ ಬರಲೇಬೇಕು. ವಾಪಸ್ ಬರದೆ ಶಾಶ್ವತ ಉಳಿತಕ್ಕಂಥ ಜಾಗ ಅಂದರೆ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ, ನನ್ನ ಬಳಿಗೆ ಬಂದರೆ ಮತ್ತೊಮ್ಮೆ ಹುಟ್ಟಿನ ಭಯ ಇಲ್ಲ ಅಂತ. ನನ್ನ ಬಳಿಗೆ ಬಂದರೆ ಮತ್ತೊಮ್ಮೆ ಹುಟ್ಟಿನ ಭಯ ಇಲ್ಲ. ಎಲ್ಲ ಕಡೆಗೂ ನಮ್ಮ ಆತಂಕ ಕಾಡ್ತಾ ಇದೆ. ಒಂದು ಕಡೆಗೆ ಅಪೂರ್ಣತೆ, ಇನ್ನೊಂದು ಕಡೆಗೆ ಅದು ಅಶಾಶ್ವತವಾಗಿರತಕ್ಕಂಥ ತಾತ್ಕಾಲಿಕ ಭಯ ತಪ್ಪಿದ್ದಲ್ಲ. ಈ ಯೋಚನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಭಗವದ್ಗೀತೆ ನಮಗೆ ಹೊಸ ಪ್ರಪಂಚವನ್ನು ಮುಂದಿಡ್ತಾ ಇದೆ. ತಾವು ನಶ್ವರ ಭೌತಿಕ ಸುಖ ಎಷ್ಟೇ ದೊಡ್ಡದಿರಲಿ, ಅದು ನಶ್ವರ, ಅದನ್ನು ಮರಿಬಾರದು. ಕೋಟಿ ಕೋಟಿ ರೂಪಾಯಿ ಸಾಮ್ರಾಜ್ಯ ಹೊಂದಿರೋ ನನ್ನ ಚಕ್ರವರ್ತಿಗಳು ಮಣ್ಣಾಗಿದ್ದಾರೆ, ಇನ್ನೇನು ಬೇಕು ಅದಕ್ಕಿಂತ? ಚಕ್ರವರ್ತಿಗಳು ಸತ್ತವರಲ್ಲಿ ಅವರು ಬರೀ ಬಡವರು ಸತ್ತಿಲ್ಲ, ಭಾರಿ ಶ್ರೀಮಂತರು ಸತ್ತಿದ್ದಾರೆ, ಎಷ್ಟೊಂದು ಬೇಗನೆ ಸತ್ತಿದ್ದಾರೆ, ಅದೊಂದು ವಿಶೇಷ. ಬರೀ ಸಾಮಾನ್ಯರು ಸತ್ತಿಲ್ಲ, ಸೈನಿಕರು ಸತ್ತಿಲ್ಲ, ರಾಜಮಹಾರಾಜರು ಸತ್ತಿದ್ದಾರೆ. ಅಂದಮೇಲೆ ಭೌತಿಕ ಸುಖಕ್ಕೆ ಎಂದೂ ಪೂರ್ಣತೆ ಇಲ್ಲ. ಮೂಢ ಪೂರ್ಣತೆ ಕೊಡತಕ್ಕಂಥ ಸುಖ ಅಂದರೆ ಅಧ್ಯಾತ್ಮ ವಿದ್ಯಾ ವಿಜ್ಞಾನ. ಅಧ್ಯಾತ್ಮ ವಿದ್ಯೆ ಒಂದೇ ಪೂರ್ಣತೆಯನ್ನು ಕೊಡುತ್ತೆ ಹೊರತು ಬೇರೆ ಯಾವುದಕ್ಕೂ ಶಕ್ತಿ ಇಲ್ಲ. ಇದನ್ನು ಭಗವಂತ ಬಿಡಿಸಿ ಬಿಡಿಸಿ ಹೇಳ್ತಾ ಹೋಗ್ತಾರೆ. ಆರು ಅಧ್ಯಾಯ ಓದಿದವರಿಗೆ ಈ ಪರತತ್ವ, ಭಗವತ್ ತತ್ವ, ಪರಮಾತ್ಮ ಪರಿಜ್ಞಾನ ಅನ್ನೋದೆಲ್ಲ ಅಸ್ಪಷ್ಟವಾಗಿ ತಿಳಿಬೇಕು. ಅರ್ಜುನ ಕೆಡ್ತಾ ಹೋದ, ಆಶ್ಚರ್ಯಪಡಿ, ಎಷ್ಟೋ ಜನ ದೇವತೆಗಳೆಲ್ಲ ಇದ್ದಾರೆ ಅಂತ ಕೇಳಿದರೆ, ಇದ್ದಾರೆ, ಅವರೊಳಗೆ ನಾನು ವಿಭೂತಿ ರೂಪ ಇದೆ, ಅದಕ್ಕೆ ಅವರಿಂದ ಕೆಲಸ ಆಗ್ತಿದೆ. ಯಾವ ಮನುಷ್ಯ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ತನ್ನಷ್ಟಕ್ಕೆ ಅಷ್ಟೇ ಅಲ್ಲ, ಯಾವ ದೇವತೆಯೂ ತನ್ನಷ್ಟಕ್ಕೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ ಬೆಡ್ ಲೈಟ್ ವರ್ಕ್ ಮಾಡಬೇಕಾದ್ರೂ ಕರೆಂಟ್ ಬೇಕು, ನಿಮ್ಗೆ ಟ್ಯೂಬ್ ವರ್ಕ್ ಮಾಡೋಕ್ಕೂ ಕರೆಂಟ್ ಬೇಕು, ಬೆಡ್ ಲೈಟ್ ಬಾಲಿ ಸಿಕ್ಕಿದ್ರು ಒಂದು ದಯವಿಟ್ಟು ನೀವು ಇದು ಮಾಡೋಕ್ಕಾಗುತ್ತೆ, ಅದು ಕರೆಂಟ್ ಬೇಕೇ ಬೇಕು, ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಅದಕ್ಕೆ ವಿಭೂತಿ ರೂಪ ಅಂತ ಪರಮಾತ್ಮ, ವಿಭೂತಿ ರೂಪಗಳು. ರುದ್ರಾಣಾಂ ಶಂಕರಶ್ಚಾಸ್ತಿ ಆದಿತ್ಯಾನಾಂ ಅಹಂ ವಿಷ್ಣು ಎಲ್ಲ ಹಿಡ್ತಾ ಬಂದು ವಿಭೂತಿಗಳನ್ನೆಲ್ಲ ಹೇಳಿದಾಗ ಅರ್ಜುನನಿಗೆ ನಿಜವಾಗಲೂ ಕೂಡ ಆಶ್ಚರ್ಯವಾಗ್ತಾ ಇದೆ. ನಿಜವಾಗಲೂ ಕೂಡ ತಾನೇನು ಕಂಡಿದ್ದ, ಸಾಮಾನ್ಯವಾಗಿ ಶಾಸ್ತ್ರ ವಿಚಾರ ಹೇಗೆ ಅಂದರೆ ಹೆಚ್ಚೆಚ್ಚು ತಿಳಿದ ಹೆಚ್ಚೆಚ್ಚು ಖುಷಿ ಕೊಡುತ್ತೆ. ಅರ್ಜುನ ಸ್ವತಃ ದೊಡ್ಡ ಜ್ಞಾನಿಯಾದವನು, ಹೆಚ್ಚು ಖುಷಿ ಕೊಡುತ್ತವನು. ಆರೋಗ್ಯವಂತನಿಗೆ ಊಟ ರುಚಿಸ ಹಾಗೆ ರೋಗಿಗೆ ಊಟ ರುಚಿಸೋದಿಲ್ಲ. ರೋಗಿ ಅವರಿಗೆ ಗಂಜಿ ಗಂಜಿಗೆ ಸಾಕು, ಅವನೇನು ಪಂಚಭಕ್ಷ ತಿನ್ನ ಕೆಪಾಸಿಟಿ ಅವನಿಗಿಲ್ಲ. ಆರೋಗ್ಯ ಸರಿ ಇದ್ರೆ ಮಾತ್ರ ಭಕ್ಷ್ಯಭೋಜ್ಯ ತಿನ್ನಕ್ಕಾಗುತ್ತೋ. ಪರಿಶುದ್ಧವಾದ ವಿಚಾರ ಇರ್ತದಲ್ಲ, ಅವರಿಗೆ ಮಾತ್ರ ಒಳ್ಳೊಳ್ಳೆ ವಿಚಾರಗಳನ್ನು ಅಪ್ರಿಷಿಯೇಟ್ ಮಾಡಕ್ಕೆ ಸಾಧ್ಯವಾದ. ಅರ್ಜುನ ಭಾರಿ ಸಂತೋಷಪಟ್ಟು ಕೊನೆಗೆ ಹೇಳಿದ, ಕೃಷ್ಣ ನಾನು ನೋಡಬೇಕಲ್ಲ ಇದನ್ನು ಅಂತ ಕೇಳಿ, ಇದೆಲ್ಲ ನೋಡಿಬಿಡಬೇಕು ನಾನು, ನಿನ್ನ ಹಿರಿಮೆಯನ್ನ ಕೇಳಿದ್ದಾಯ್ತು, ಅದನ್ನು ಸಾಕ್ಷಾತ್ಕಾರ ಮಾಡಿಕೊಡಬೇಕು ನಾನು, ಅದನ್ನು ತೋರಿಸು ಅಂತ ಕೇಳಿದ. ಒಂದು ಮಿಷನ್ ಬಗ್ಗೆ ಕೇಳಿದ, ಆನ್ ಮಾಡಿ ತೋರಿಸಿ ಅಂದರೆ ಹಾಗ ಇದನ್ನು ತೋರಿಸಿಬಿಡಿ ಈಗ. ಇಷ್ಟ ತಕ್ಷಣ ಹೇಳ್ತಾರೆ, ಆಯ್ತು ಅರ್ಜುನ, ಪಶ್ಚಮೇ ಯೋಗ ಮೈಶ್ವರಂ, ನೋಡು ನನ್ನ ಸಾಮರ್ಥ್ಯವನ್ನು ನೋಡು ಅಂತ ಹೇಳಿಬಿಟ್ಟು ಏನು ಹೇಳಿರ್ತಾನೆ ಅದನ್ನೆಲ್ಲ ತೋರಿಸ್ತಾನೆ. ಇಮಿಡಿಯೇಟ್ ಆಗಿ ಪೂರ್ಣವಾಗಿ ಏನೇನು ಬೇಕೋ ಅದನ್ನು ನೋಡ್ಬಿಡು ಅರ್ಜುನ, ಇಷ್ಟ ಬಂದಿದ್ದು ನೋಡು. ಪಶ್ಯ ಜಗತ್ ಕೃಷ್ಣಂ, ಇಡೀ ಜಗತ್ತನ್ನು ನೋಡು, ಪ್ರತಿಭಕ್ತ ಮನೆಯ ಕಥ, ಆದರೆ ಏನೇನು ಡೀಟೇಲ್ಸ್ ಪ್ರಕಾರ ನೋಡ್ಕೊಂಡ್ಬಿಡು ಸಾಕು, ಅಷ್ಟು ಫಸ್ಟ್ ಕ್ಲಾಸ್ ತೋರಿಸ್ತಾ ಬರುತ್ತೆ. ಅರ್ಜುನ ನೋಡಿದ, ಆಶ್ಚರ್ಯಪಟ್ಟ, ಆಶ್ಚರ್ಯ ಹೆಚ್ಚುತ್ತಾ ಹೋಯ್ತು. ಕೇಳಿದಾಗ ಏನು ಆಶ್ಚರ್ಯ ಆಗಿತ್ತಲ್ಲ, ನೋಡಿದಾಗ ಅದರ ಆಶ್ಚರ್ಯ ಸಾವಿರಾರು ಪಟ್ಟು ಜಾಸ್ತಿ ಆಯಿತು. ಅದಕ್ಕೇನೆ ಆಡಿಯೋ ಎಫೆಕ್ಟ್ ಇಂತ ವಿಡಿಯೋ ಎಫೆಕ್ಟ್ ಭಾರಿ ಜಾಸ್ತಿ, ಅದು ಆಡಿಯೋ ಎಫೆಕ್ಟ್ ಗಿಂತ ವಿಡಿಯೋ ಎಫೆಕ್ಟ್ ಭಾರಿ ಎಫೆಕ್ಟಿವ್ ಆಗಿರುತ್ತೆ. ಅದು ವಿಶ್ವರೂಪ ದರ್ಶನದ ಅರ್ಜುನನಿಗೆ ಎಷ್ಟು ಆಯಿತು ಅಂತ ಕೇಳಿದರೆ ಭೀತ ಭೀತ ಪ್ರಣಮ್ಯ, ನಾನು ನಡುಗಿಬಿಟ್ಟೆ ಅಂತ ದೃಶ್ಯವನ್ನು ಕಂಡಾಗ ನಡುಗಿಬಿಡ್ತಾನೆ. ಅಷ್ಟು ಆಶ್ಚರ್ಯ ಪಡ್ತಾನೆ. ಕೃಷ್ಣನ ವಿವಿಧ ರೀತಿಯ ಸ್ತೋತ್ರ ಮಾಡ್ತಾನೆ. ವಾಯುರ್ ಯಮೋಗ್ನಿ ವರುಣ ಶಶಾಂಕ ಪ್ರಜಾಪತಿಸ್ವಂ ಪ್ರಪಿತಾಮಹಸ್ಯ ನಮೋ ನಮಸ್ತೆಸ್ತು ಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಎಲ್ಲದರೂ ನಾನಿದ್ದೇನೆ ಅಂತ ಕೃಷ್ಣ ಹೇಳಿದ್ನಲ್ಲ, ಹೌದು ಕೃಷ್ಣ ಎಲ್ಲ ಕಡೆ ಇದ್ದೀನಿ ನಂಗೆ ಗೊತ್ತಾಯ್ತು ಅಂತ ಹೇಳಿದ. ವಾಯು ಯಮ ಅಗ್ನಿ ವರುಣ ಶಶಾಂಕ ಎಲ್ಲದರೊಳಗೆ ನೀನಿದ್ದಿ, ನನಗೆ ಪೂರ್ಣವಾಗಿ ಅದು ನಂಬಿಕೆ ಬಂತು. ನಮೋ ನಮಸ್ತೆ ಎಷ್ಟು ಸಹಸ್ರಕೃತ್ವ, ನಿನ್ನ ಮತ್ತೆ ಮತ್ತೆ ನಮಸ್ಕಾರ, ಇನ್ನೊಮ್ಮೆ ನಮಸ್ಕಾರ, ಸಾವಿರ ಬಾರಿ ನಮಸ್ಕಾರ. ನಮಃ ಪುರಸ್ತಾದ ಪೃಷ್ಠತಷ್ಟೇ ಮುಂದೆ ನಮಸ್ಕಾರ ಸರ್ವತ ಏವ ಸರ್ವ, ನೀವು ಸರ್ವತ್ರ ನಮಸ್ಕಾರ. ಅಂದರೆ ಅರ್ಜುನನ ಬಾಯಲ್ಲಿ ಮಾತು ಒಂದೊಂದು ಮಾತು ಬರ್ತಿರ್ಬೇಕಾದ್ರೂ ಕೂಡ ತಾನು ತಿಳಿದದ್ದನ್ನು ಆ ರೀತಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದ. ಭಗವಂತನನ್ನು ಕೇಳಿದ ಕೃಷ್ಣ, ಇನ್ನು ಹೆಚ್ಚಿನೊಳಗೆ ನನಗೆ ಸಾಧ್ಯ ಇಲ್ಲ. ಅದಕ್ಕೆ ನನಗೆ ತದೇವ ಮೇ ದರ್ಶಯ ದೇವರೂಪ, ನಿನ್ನ ಮೊದಲ ರೂಪ ತೋರಿಸಿಬಿಡು, ಆ ನಾಲ್ಕು ಕೈಯ ರೂಪ ತೋರಿಸು, ಅನಂತ ಕೈಯ ರೂಪ ನೋಡ. ಆ ದೊಡ್ಡ ಸಟ್ಟ ಮುದಂತೆ ಆಯಿತು. ಇಷ್ಟ ಹೇಳಿದ ಇದೆಲ್ಲ ಹಾಗೆಲ್ಲ ತಿಳಿಯೋದಲ್ಲ ಅರ್ಜುನ, ಏನು ಮಾಡಿದ್ರು ಇದೆಲ್ಲ ನಾನು ತೋರಿಸೋದಿಲ್ಲ, ಎಲ್ಲರಿಗೂ ಕೂಡ ಭಕ್ತರಿಗೆ ಮಾತ್ರ ತೋರಿಸ್ತೇನೆ ಅಂತೇಳಿ. ನಾಹಂ ವೇದೈಹಿ ನಾ ತಪಸ ನಾ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿಧೋ ದೃಷ್ಟು ದೃಷ್ಟವಾನಸಿ ಯನ್ಮಮ. ಕೃಷ್ಣ ಹೇಳ್ತಾ ಇದ್ದಾನೆ, ವೇದ ಉಪನಿಷತ್ತು ಸಾವಿರ ಓದಿರಿ ನೀವೀಗ, ಓದೋದು ಬೇಡ ಅಂತ ಹೇಳಿಲ್ಲ, ಓದಿದ ಮಾತ್ರಕ್ಕೆ ತಿಳಿಯೋದಿಲ್ಲ ಅಂತೇಳಿ. ಓದಿದ ಮಾತ್ರಕ್ಕೆ ತಿಳಿಯೋದಿಲ್ಲ, ಕಣ್ಣಿದೆ ನೋಡೋ ಬುದ್ಧಿನೇ ಇಲ್ಲ, ತಿಳಿದು ಏನು ಪ್ರಯೋಜನ ಅವನಿಗೆ? ಕಣ್ಣಿದ್ರೆ ಅಪ್ಲೈ ಮಾಡಬೇಕಲ್ಲ. ಭಕ್ತಿ ಇಲ್ಲದ ಹೋದರೆ ಯಾವ ಓದು ಕೆಲಸಕ್ಕೆ ಬರೋದಿಲ್ಲ. ಓದು ಬೇಡ ಅಂತ ಭಗವಂತ ಹೇಳಲಿಲ್ಲ, ಭಕ್ತಿ ಇಲ್ಲದವರು ಕೆಲಸಕ್ಕೆ ಬರೋದಿಲ್ಲ. ಹಸಿ ಇಲ್ಲದವರು ಊಟ ತಗೊಂಡು ಏನು ಮಾಡ್ತೇವೆ ಅಂದರೆ ಅದು ಊಟ ಬೇಡವ ಅಂತ ಅರ್ಥ ಅಲ್ಲ, ಹಸಿ ಇದ್ದಿರಬೇಕು. ಭಕ್ತಿ ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ, ಭಕ್ತಿ ಇದ್ರೆ ಎಲ್ಲವೂ ಆಗುತ್ತೆ. ನಾಹಂ ವೇದೈಹಿ ನಾ ತಪಸ ನಾ ದಾನೇನ ನಚ ಈಜ್ಜಯ. ವೇದಗಳಾಗಲಿ ದಾನ ಆಗಲಿ ತಪಸ್ಸಾಗಲಿ ಯಜ್ಞ ಆಗಲಿ ಇದಕ್ಕೆ ಸಾಧನವಲ್ಲ ಅಂತ ಹೇಳಿದ. ಅದಕ್ಕೆ ಅರ್ಥ ಅವೆಲ್ಲ ಬೇಕೇ ಬೇಕು. ಮೆಕ್ಯಾನಿಕಲಿ ಅವಿದ್ರೆ ಸಾಲದು, ಬರೀ ಓದಿದ್ರೆ ಪಾಸ ಆಗಿಬಿಡ್ತಾರೆ ಅಂತ ಹೇಳಿದ. ಅದು ಓದು ಪಾಸ ಆಗ್ತೀಯ ಅಂದರು, ಓದ್ದ ಫೇಲ್ ಆಗಿಬಿಟ್ಟ, ಓದ್ದ ಫೇಲ್ ಆಗ, ಬರೀ ಓದಿದ್ರೆ ಪಾಸ ಆಗಿಬಿಡ್ತೀಯಾ, ಅದು ಓದು ಅಂತ ಹೇಳಿದ್ರಲ್ಲ. ಅರ್ಥ ಮಾಡ್ಕೊಂಡು ಓದು ಅಂತ, ಅರ್ಥ ಮಾಡ್ಕೊಂಡು ಹೋದ್ರೆ ಹೇಗೆ ಪಾಸ ಆಗ್ತೀಯೋ, ಭಕ್ತಿಯಿಂದ ನೀನು ಮಾಡಬೇಕೆ ಹೊರತು ಮೆಕ್ಯಾನಿಕಲಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಸುಮ್ಮನೆ ಹೊಡೀರಿ, ಒಂದು ಕಾಯಿ ಬಿಡೋದಿಲ್ಲ, ಬೇಕಾರ ಮಾಡ್ತಿರ್ತಾರಲ್ಲ, ಸುಮ್ಮನೆ ಹೊಡೆದ್ರೆ ಬರೀ ಶಬ್ದ ಆಗೋದು ಒಂದು ಬಿಡೋದಿಲ್ಲ, ಗುರಿ ಇಟ್ಟು ಹೊಡೆದ ಕರೆಕ್ಟಾಗಿ ಬಿಡುತ್ತೆ. ಮೆಕ್ಯಾನಿಕ ಸುಮ್ಮನೆ ಹೊಡೆಯೋದು ಬೇರೆ, ಅದನ್ನು ಹೊಡಿಲೇಬೇಕು ಶ್ರದ್ಧೆಯಿಂದ, ಗುರಿ ಇಟ್ಟು ಹೊಡೆಯೋದು ಬೇರೆ. ಇವತ್ತು ನಮ್ಮ ಜೀವನದಲ್ಲಿ ಗುರಿ ಇರಬೇಕು, ಕ್ಯಾಜಿಯಲ್ಲಿ ಬರ್ತೀಯಾ ಬಂತ ಹೊರಟೇ ಬಿಟ್ಟ, ಹೋಗ್ತೀಯಾ ಹೋಗೇ ಬಿಟ್ಟ, ಎಲ್ಲಿ ಬರಬೇಕು ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ಐ ಆಮ್ ಫ್ರೀ ಅಂದ್ಬಿಡ್ತಾರೆ, ನಮಗೂ ಸಂಡೆ ಅಂದ್ರೆ ಫ್ರೀ ಅವನು, ಫ್ರೀ ಅಂದ್ರೆ ಅರ್ಥ ಏನಿರುತ್ತೆ? ಆಫೀಸ್ ಕೆಲಸ ಇಲ್ಲನೆ ಹೊರತು ಮನೆ ಪಾಪ ಎಷ್ಟು ಬಟ್ಟೆ ಗಿಟ್ಟು ಮಾಡ್ಕೊಳ್ಳೋ ಕೆಲಸನೇ ಬಂದಿರುತ್ತೆ ಅವ್ರ ದಿವಸ ಹತ್ತೋ ಜನಕ್ಕೆ ಪಾಪ. ಅದಕ್ಕಿಂತ ದೊಡ್ಡ ಕೆಲಸ ದೇವರ ಚಿಂತನೆ ಮಾಡೋ ಕೆಲಸ ಇದೆಯಲ್ಲ, ಅದು ಬಿಡುವಂಬುದೇ ಇಲ್ಲ. ಅವನೇ ಫ್ರೀ ಇರಲಿಕ್ಕೆ ಸಾಧ್ಯ ಮನುಷ್ಯ, ಫ್ರೀ ಇದ್ದ ಇದ್ದ ಕೆಲಸಕ್ಕೆ ತಗೋತಾರೆ, ಪಾರ್ಟ್ ಟೈಮ್ ತಗೋ, ಫುಲ್ ಟೈಮ್ ಮೇಲೆ ತಗೋತಾರೆ, ಫುಲ್ ಟೈಮ್ ಬರ್ತಾ ಫುಲ್ ಕೆಲಸ ಇದೆ ಅಂತ ಅರ್ಥ. ಮತ್ತು ಭಗವಂತ ನಮಗೆ ಎಷ್ಟು ಆಯುಷ್ಯ ಕೊಟ್ಟಿದ್ದಾನೋ ಅಷ್ಟು ದಿವಸ ಮಾಡೋ ಕೆಲಸನೂ ಕೊಟ್ಟಿದ್ದಾನೆ ಪರಮ. ಅರ್ಜುನ ನೀನು ಭಕ್ತಿಯಿಂದ ಮಾಡಬೇಕು, ನಾನು ಸಿಕ್ಕೇ ಸಿಕ್ತೇನೆ, ಭಕ್ತಿಯಿಂದ ಮಾಡಿದ್ರೆ ಎಲ್ಲರಿಗೂ ಸಿಗ್ತೇನೆ, ಮತ್ತೆ ಅದನ್ನು ಹೇಳುತ್ತೆ, ಅದರಲ್ಲಿ ಎಕ್ಸೆಪ್ಷನ್ ಇಲ್ಲ. ಮೆಕ್ಯಾನಿಕಲ್ ಮಾಡಿದ್ರೆ ಯಾರಿಗೂ ಸಿಗೋದಿಲ್ಲ, ಪ್ರೀತಿಯಿಂದ ಮಾಡಿದ್ರೆ ಸಿಕ್ಕೇ ಸಿಕ್ತೇನೆ ಅಂತ ಹೇಳಿದಾಗ ಅರ್ಜುನ ಕೊನೆಯ ಪ್ರಶ್ನೆ ಮುಂದೆ ಇಟ್ಟ. ನಿನ್ನ ಉಪಾಸದಿಂದನೂ ಮೋಕ್ಷ, ಲಕ್ಷ್ಮೀ ಉಪಾಸದಿಂದನೂ ಮೋಕ್ಷ ಅಂತ ನಾನು ಕೇಳಿದ್ದೇನೆ. ಹಾಗಿದ್ರೆ ನಿನ್ನ ಉಪಾಸನೆಯಿಂದ ಮೋಕ್ಷಕ್ಕೆ ಹೋಗೋದು ಶ್ರೇಷ್ಠನೋ, ಲಕ್ಷ್ಮೀ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗೋದು ಶ್ರೇಷ್ಠನೋ ಅನ್ನೋ ಪ್ರಶ್ನೆಯನ್ನು ಮುಂದೆ ಇಟ್ಟ. ಸೂಕ್ಷ್ಮ ಪ್ರಶ್ನೆ ಇದೆ. ಕಷ್ಟ ಪರಮಾತ್ಮ ಹೇಳಿದ, ಹೌದು ಇಬ್ಬರು ಉಪಾಸನೆಯಿಂದ ಮೋಕ್ಷ ಇದೆ, ಆದರೆ ಲಕ್ಷ್ಮೀ ಉಪಾಸನೆಯಿಂದ ನೀವು ಮೋಕ್ಷಕ್ಕೆ ಹೋಗೋ ದಾರಿ ಅತ್ಯಂತ ಕ್ಲಿಷ್ಟವಾದ ದಾರಿ, ಅತ್ಯಂತ ಸುಖರವಲ್ಲದ ದಾರಿ, ತುಂಬ ಕಾಂಪ್ಲಿಕೇಟೆಡ್ ಅಂತೇವೆಲ್ಲ ಆ ಥರ ತುಂಬ ಕಷ್ಟದ ದಾರಿ. ಅದು ನನ್ನ ಉಪಾಸನೆ ಹಾಗಾದ್ರೆ ಬಹಳ ಸುಲಭವಾದ ದಾರಿ, ಆದ್ದರಿಂದ ನನ್ನ ಮೂಲಕ ಮೋಕ್ಷಕ್ಕೆ ಹೋಗಬೇಕು ಹೊರತು ಬೇರೆ ಅಲ್ಲ. ಮೊದಲನೇದು ಸುಲಭ ಕಷ್ಟ ಅಂಬೋದು ಫಸ್ಟ್. ಸೆಕೆಂಡು, ಲಕ್ಷ್ಮಿ ಉಪಾಸನೆ ಕಷ್ಟಪಟ್ಟು ಮಾಡ್ತೀಯಲ್ಲ, ನನ್ನ ಹತ್ರ ಬರಲೇಬೇಕು, ಅದು ಬೈಪಾಸ್ ಮಾಡಕ್ಕೆ ಬರೋದಿಲ್ಲ. ಮಹಾಲಕ್ಷ್ಮಿ ಬೈಪಾಸ್ ಮಾಡಬಹುದು, ನಾರಾಯಣ ಬೈಪಾಸ್ ಮಾಡಕ್ಕೆ ಬರೋದಿಲ್ಲ. ನಾವಾಗ ನಾರಾಯಣ ಬೈಪಾಸ್ ಮಾಡಿ ಆಗಿದ್ದೇನೆ ಆಗ್ಲೇ, ಬರೀ ಲಕ್ಷ್ಮೀನ ಮಾತ್ರ ಆರಾಧನೆ ಮಾಡಿದ್ರೆ ಉಪಯೋಗ ಇಲ್ಲ. ಲಕ್ಷ್ಮೀನ ಬೈಪಾಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲೇ ಇಲ್ಲ, ನಾರಾಯಣ ಬೈಪಾಸ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ತೇತಿ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರಥ. ಲಕ್ಷ್ಮೀ ಉಪಾಸನೆ ಭಾರಿ ಪರ್ಫೆಕ್ಟ್ ಮಾಡಿದವನು ಕೂಡ ನನ್ನ ಬಳಿ ಬಂದೇ ಮೋಕ್ಷಕ್ಕೆ ಹೋಗಬೇಕಾದ್ದರಿಂದ ನೇರ ನನ್ನ ಬಳಿ ಬರೋದು ವಾಸಿಯಲ್ಲ. ಏಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾನ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಎಷ್ಟಿದೇ ಮೋಕ್ಷ ಕೊಡ್ತಾರೆ, ಮೂರನೇ ಕಾರಣ ಇದು, ನಾನು ಬೇಗ ಕೊಡ್ತೇನೆ ಅದೊಂದು ಹೇಳಿದೆ. ಮತ್ತೆ ಭವಾನ ನಚಿರಾತ್ ಪಾರ್ಥ, ನಾನು ಬೇಗ ಕೊಡ್ತೇನೆ. ಒಂದೊಂದು ಕಾರಣಕ್ಕೂ ಕೃಷ್ಣನ ಆರಾಧನೆ ಶ್ರೇಷ್ಠ ಅನ್ನೋದನ್ನು ಮನಗಾಣುತ್ತೇವೆ. ಆಗ ಪ್ರಶ್ನೆ ಬಂತು, ಕೃಷ್ಣ ನೀನು ಪೂಜೆ ಮಾಡೋದಕ್ಕೆ ತಿಳಿದ್ರೆ ಆಗೋದಿಲ್ಲ ಅಂದ್ರೆ ಯೋಚನೆ ಮಾಡಬೇಡ, ಒಂದೊಂದು ಹಂತದಲ್ಲೂ ಬೆಲೆ ಕೊಡ್ತೇನೆ ಅಂತ ಹೇಳಿದ. ಪೂರ್ತಿ ಆರಾಧನೆ ಮಾಡಕ್ಕೆ ಆಗೋದು ಆಗೋದಿಲ್ಲ ಹೋದ ತಾನೆ ನಾನು ತಿಳ್ಕೊಳ್ಳೋ ಪ್ರಯತ್ನ ಪಡು, ಅದು ಆಗೋದಿಲ್ಲ ಹೋದ ತಾನೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಪ್ರೀತಿಕರವಾದ ಕರ್ಮಗಳನ್ನು ಮಾಡೋ ಸಾಕು ಹೋಗ್ಲಿ, ಅದು ಸಾಧ್ಯ ಇಲ್ಲ ಹೋದಂದು ನನಗೋಸ್ಕರ ನೀನೇನು ಮಾಡಕ್ಕೆ ಸಾಧ್ಯ ಇದೆ, ನನಗೆ ಫಲದ ಆಸೆ ಬಿಟ್ಬಿಡು ಸಾಕು, ನೇಪ ಏನು ಕೇಳಿದ್ರು ಫಲದ ಆಸೆ ಬಿಡಬೇಡ. ಪರಮಾತ್ಮ ವರ್ಣನ ಮಾಡಿರ್ತಾನೆ, ಶ್ರೇಯೋಹಿ ಜ್ಞಾನಮಭ್ಯಾಸ ಜ್ಞಾನಾತ್ ಧ್ಯಾನಂ ನಿಶಿಷ್ಯತೆ ಧ್ಯಾನಾತ್ ಸರ್ವಕರ್ಮ ಫಲತ್ಯಾಗ ತ್ಯಾಗಾತ್ ಶಾಂತಿರನಂತ. ವಿವಿಧ ಹಂತಗಳು, ಶ್ರೇಯೋಹಿ ಜ್ಞಾನಮಭ್ಯಾಸ, ಮೆಕ್ಯಾನಿಕಲ್ ಜ್ಞಾನಕ್ಕಿಂತ ಅಭ್ಯಾಸಕ್ಕಿಂತ ಜ್ಞಾನ ಭಾರಿ ದೊಡ್ಡದು, ಆದರೆ ಬರೀ ಜ್ಞಾನಕ್ಕಿಂತ ಜ್ಞಾನ ಭಾರಿ ದೊಡ್ಡದು. ಅದಕ್ಕಿಂತ ಕರ್ಮಫಲತ್ಯಾಗ, ಕರ್ಮಫಲ ತ್ಯಾಗ ಮಾಡೋ ಗುಣ ಇದೆಯಲ್ಲ ತುಂಬ ದೊಡ್ಡದು. ಬೇಡ ಅನ್ನೋ ಸಾಮಾನ್ಯವಾದ ಗುಣ ಅಲ್ಲ ಅದು, ಒಂದು ನನಗೆ ಬೇಡ ನನ್ನ ವೈಯಕ್ತಿಕ ಸುಖಕ್ಕೆ ಬೇಡ ಅಂತ ಹೇಳಬೇಕಾದ್ರೆ ಬಹಳ ಮೇಲಿರಬೇಕು ಅವನಾಗಲೇ. ಅಂತ ತಲುಪದೇ ಇದ್ದವನಿಗೆ ಆ ಮಾತಾಡಕ್ಕೆ ಬರೋದಿಲ್ಲ, ಅದು ಬೇಕು ಅನ್ನೋ ನ್ಯಾಚುರಲ್. ಯಾರಾದ್ರೂ ತುಂಬ ಕೇಳ್ಬಿಟ್ರೆ ಪಾಪ ಹುಡುಗ ಕೊಟ್ಬಿಡಿ ಅಂತ, ಅಂದ್ರೆ ಹುಡುಗ ಬುದ್ಧಿ ಅಂತ ಅರ್ಥ, ಕೇಳೋದು ಹುಡುಗ ಬುದ್ಧಿ ಅಂತ. ದೊಡ್ಡವನಾದಕ್ಕೆ ಕೇಳೋಕ್ಕಾಗೋದಿಲ್ಲ, ಹುಡುಗ ಕೇಳುತ್ತಾರೆ. ಅಂದ್ರೆ ಫಲ ಕೇಳೋರೆಲ್ಲ ಇನ್ನೆಚ್ಯೂರ್ ಆಗಿದ್ದಾರೆ ಅಂತ ಅರ್ಥ. ಅನ್ನಿಸ್ತು ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಬಂದ್ರೆ ಪಾಪ ಇನ್ನು ಬಾಡಿ ಲೋ ಸ್ಟೇಜಲ್ಲಿದ್ದಾರೆ ಅಂತ. ನನಗೆ ಬೇಡ ಅಂತಾನಲ್ಲ ಆಗ ಬೇರೆ ಹೋಗ್ತಾ ಇದ್ದಾರೆ, ಅದಕ್ಕೆ ಸರ್ವಕರ್ಮ ಫಲತ್ಯಾಗವನ್ನು ಮಾಡಿದರು. ಆವಾಗ ನಿಮಗೆ ತ್ಯಾಗ ಶಾಂತಿರ ನಂತರ ಆಗ ಮೋಕ್ಷ ಸಿಗುತ್ತೆ. ಎರಡು ಮೋಕ್ಷ, ಬೇಡ ಅಂತಾನೋ ಇಲ್ಲೂ ಸುಖ ಅಲ್ಲೂ ಸುಖ. ತಗೊಳ್ಳಿ ಎಷ್ಟು ಬೇಕಾದ್ರೂ ತಗೊಳ್ಳಿ, ಒಂಥರ ಟೆನ್ಷನ್ ಇದೆ, ಆದರೆ ಬೇಡ ಅನ್ನೇ ಒಂಥರ ತೃಪ್ತಿ ಇದೆ. ಬೇಡ ಅಂದಾಗ ತೃಪ್ತಿ, ಬೇಕು ಅಂದಾಗಿರೋದಿಲ್ಲ. ಕೆಲವರಿಗೆ ಆಗಲ್ಲ, ಬೇಡ ಅಂದ ದುಃಖ ಜಾಸ್ತಿ, ಏನು ಬಿಡಿಸಕ್ಕೆ ಬಂದು ಬೇಡ ಅಂದ್ಬಿಡ್ತಾನೆ ಅಂದ್ರೆ ಹಾಕ್ಸೋಬೇಕಾಗಿತ್ತು ಅನ್ನೋ ಆಮೇಲೆ ಗೋಳಾಡ್ತಾರೆ. ಅಂಥವ್ರ ಬಗ್ಗೆ ಅಲ್ಲ ಇದೆಲ್ಲ ಕೂಡ, ಅಂಥವ್ರ ಬಗ್ಗೆ ಆದರೆ ಇನ್ನೂ ಡೇಂಜರ್ ಇದೆ. ಹಾಕ್ಸೋ ಬಿಡೋದೇ ಬಾಕಿ, ಅದಕ್ಕಿಂತ ಅದಕ್ಕೆ ಹೊರಗೆ ಸಾಯೋದಕ್ಕಿಂತ ಹಾಕ್ಸೋ ತಿನ್ನೋದೇ ವಾದ. ಆದರೆ ಬಿಟ್ಟ ಮೇಲೆ ಬಿಟ್ಟೆ ಅಂತ ವಿಶ್ವಾಸನೇ ಇರಬೇಕು. ಪುರಂದರದಾಸರು ನವಕೋಟಿಯನ್ನು ಬಿಟ್ಟರು, ಒಮ್ಮೆನೂ ಕೊರಗಲಿಲ್ಲ. ಮತ್ತೆ ಅಯ್ಯೋ ಏನು ಬುಡು ಬಂದಿತ್ತು ಅನ್ನೋ ಬಿಟ್ಟು ಬಿಟ್ಟು ಅಲ್ಲ ಹೋಗಿಬಿಟ್ಟು. ಯಾರ್ಯಾರು ಕೊಟ್ಟರು ಅದು ಗೊತ್ತಿಲ್ಲ, ಎಲ್ಲ ವಾಪಸ್ ಹೋಗ್ಬೋದಾಗಿತ್ತು ಅಂತ ಯೋಚನೆ ಮಾಡಲಿಲ್ಲ. ಕೊಟ್ಟರೆ ಒಂದು ಫಾರ ಅಲ್ಲಿ ಮುಗಿದೋಯ್ತಾರೆ, ಆ ಭಾವನೆ ಇರುತ್ತೆ. ಅದು ಸರ್ವಕರ್ಮ ಫಲ ತ್ಯಾಗ ಆದರೆ ಒಂದು ಫಾರ ಅಲ್ಲಿ ತ್ಯಾಗ ಮಾಡಬೇಕೆ ಹೊರತು ಪಾರ್ಷಿಯಲ್ ತ್ಯಾಗನೋ ಪ್ರಯೋಜನ ಇಲ್ಲ, ಟೆಂಪರರಿ ತ್ಯಾಗನೋ ಪ್ರಯೋಜನ ಇಲ್ಲ. ತ್ಯಾಗ ಮಾಡಿ ಕೊರಗೋದಂತೂ ಭಾರಿ ಡೇಂಜರ್ ಅದು. ತ್ಯಾಗ ಶಾಂತಿ ಇರ ನಂತರ ತ್ಯಾಗದಿಂದ ಒಳ್ಳೆ ನೆಮ್ಮದಿ ಆಗುತ್ತೆ. ತ್ಯಾಗದಿಂದ ನೆಮ್ಮದಿ ಬೇರೆ ಯಾವುದರಿಂದನೂ ಸಿಗೋದಿಲ್ಲ. ನಮ್ಮ ಜೀವನದಲ್ಲಿ ನೋಡಿದ್ದಕ್ಕೆ ಯಾರೋ ಒಂದು ವಸ್ತು ಕೊಟ್ಟಿರ್ತಾರೆ, ನಾನು ಬರ್ತೆ ನೋಡ್ಕೋತೀರಿ ಅಂತ ಹೇಳಿದ್ದಾರೆ. ನಾವು ನೋಡ್ಕೋತಾ ಇರ್ತೇವೆ, ಒಂಥರ ಟೆನ್ಷನ್, ನಮ್ಗೆ ಯಾವುದು ಕೆಲಸ ಇರ್ತದೆ ಹೋಗಾಗಿಲ್ಲ, ಇದು ಜವಾಬ್ದಾರಿ ಇರುವ. ಯಾವಾಗ ಬರ್ತಾನೋ ಪುಣ್ಯಾತ್ಮ ಅಂತ ಕಾಯ್ತಾ ಇರ್ತಾನೆ, ಮನೆ ಹೇಗೆ ಬರ್ತಾನೋ ಒಂದ ಕೊಟ್ಟು ಬಿಡ್ತಾನೆ. ಹಬ್ಬ ಎಷ್ಟು ಫ್ರೀ ಆಗಿಬಿಡ್ತಾನೆ ಗೊತ್ತಾ ಕ್ಷಣಕ್ಕೇನೆ. ನೆಮ್ಮದಿ ಅಂದ್ರೆ ನೆಮ್ಮದಿ ಏನು, ಅದನ್ನು ಬರ್ಡನ್ ಹೋದಾಗಲಷ್ಟೇ ಅವನಿಗೆ ಆ ಭಾವನೆ ಇರಬೇಕು. ಇವತ್ತು ಇನ್ನೊಬ್ಬರು ವಸ್ತುವನ್ನು ಅವನು ಒಪ್ಪಿಸಿದಾಗ ಏನು ಖುಷಿ ಆಗ್ತದಲ್ಲ, ದೇವರ ವಸ್ತುವನ್ನು ದೇವರು ಒಪ್ಪಿಸಿಬಿಟ್ರೆ ಅಷ್ಟು ಖುಷಿ ಆಗ್ತದೆ ಅಂತ. ದೇವರು ನಮ್ಗೆ ಒಪ್ಪಿಸಿದ್ದಾನೆ ಹೆಂಡತಿ ಮಕ್ಕಳು ಅಂತ ಹೇಳ್ತಾರಲ್ಲ, ಜಗದುದಾರ ಕೊಟ್ಟು ನಾನು ಬಂದಿಸು ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ಭಗವದ ಹೀನವೆಂದು ಅಡಿಗಡಿಗೆ ನೆನೆಯುತ್ತೀರಿ. ಪ್ರತಿ ಕ್ಷಣದಲ್ಲೂ ಕೂಡ ಪರಮಾತ್ಮ ಎಲ್ಲ ಯಾಕೆ ಕೊಟ್ಟಿದ್ದಾನೆ ಗೊತ್ತಾ, ನನಗೆ ಒಪ್ಪು ಅಂತ ಹೇಳೋದು ಕೊಟ್ಟಿದ್ದಾನೆ, ನನಗೆ ಒಪ್ಪು ಅಂತ ಹೇಳೋದು ಕೊಟ್ಟಿದ್ದಾನೆ. ತಾನೇ ತಗೊಂಡು ಹೋಗಿಬಿಟ್ರೆ ಮತ್ತು ದೇಶ ಪರೀಕ್ಷೆಗೆ ಹೋಗ್ತಾರೆ, ಪ್ರಶ್ನೆ ಕೊಡ್ತಾರೆ, ಮನೆಗೆ ಹೋಗಲಿಕ್ಕಲ್ಲ ಹುಡುಗರಿಗೆ ಕೊಡಬೇಕಂತ.
ಹುಡುಗರು ಆನ್ಸರ್ ಪೇಪರ್ ಕೊಡ್ತಾರೆ, ಬಂದು ಉಜಿರಿಗೆ ಕೊಡೋದು, ಮತ್ತೆ ಮನೆಗೆ ಹೋಗಕ್ಕಲ್ಲ, ಬರೀಕಲ್ಲೂ ಬರೀಕಲ್ಲಿ ವಾಪಸ್ ಬರ್ಬೇಕು. ಮನೆ ಹೋದ್ರೆ ಏನು ಫಸ್ಟ್ ಪೇಪರ್ ತರಲಿಲ್ವಾ ಮನೆಗೆ, ಆನ್ಸರ್ ಪೇಪರ್ ತರಲಿಲ್ವಾ ಕೇಳಿದ್ರು ತಂದ್ರೆ ಇವನು ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋಗ್ತೀವಿ. ಪರೀಕ್ಷಾ ಡ್ಯೂಟಿ ಮಾಡಿ ಎಲ್ಲ ಒಪ್ಪಿಸಾಗಿ ಹೋಗ್ತಾನ, ಒಪ್ಪಿಸಾಗಿ ಹೋಗ್ಬೇಕು. ನಾವು ದೇಹ ಬಿಡೋ ಹೊತ್ತಿಗೆ ನಮಗೆ ಒಪ್ಪಿಸಿಕೋ ಅಂತ ಹೇಳ್ತಾರಲ್ಲ, ನಮ್ಮದಾಗಿ ಏನೂ ಇಲ್ಲ, ಎಲ್ಲವೂ ನಿಲ್ಲದೆ ಅಂತಕ್ಕಂಥ ಭಾವನೆ ಬಂದಿರುತ್ತೆ. ಆ ರೀತಿ ಬದುಕಿದರೆ ನನ್ನ ಉಪಾಸನೆಯಿಂದ ಅರ್ಜುನ ಮೋಕ್ಷ ಖಚಿತ, ಬೇಗ ಖಚಿತ, ಅತ್ಯಂತ ಅನುಗ್ರಹ ಮಾಡ್ತೇನೆ ಅಂತ ಹೇಳಿಬಿಟ್ಟು, ಇದು ಧರ್ಮ್ಯಾಮೃತ ನಿಧಂ ನಿತ್ಯಯುಕ್ತ ಉಪಾಸತೆ ಶಬ್ದಧಾನಾ ಮತ್ ಪರಮಾಹ, ಎಷ್ಟು ಒತ್ತು ಕೊಡ್ತಾರೆ ಪರಮಾತ್ಮ. ಈ ಒಂದು ಯೋಗವನ್ನು ಧರ್ಮ್ಯಾಮೃತವನ್ನು ಸದಾ ಯಾವನು ಉಪಾಸನೆ ಮಾಡ್ತಾನೆ, ಮತ್ ಶ್ರದ್ಧಾನ ಮತ್ ಪರಮಾಹ, ನಾನು ಶ್ರದ್ಧೆ ಇರಬೇಕಾದ್ರೆ ಮೆಕ್ಯಾನಿಕಲಿ ಮಾಡೋದಾದ್ರೆ ಶ್ರದ್ಧಾನ ನಂಬಿಕೆ ಇರಬೇಕು, ವಿಶ್ವಾಸ ಫಲದಾಯಕ ಅಂತ ಒಂದು ಮಾತಿ ನಂಬಿಕೊಂಡು ಯಾರು ಮಾಡ್ತಾರೆ. ಮತ್ ಪರಮಾಹ, ಬರೀ ನಮಸ್ಕಾರ ಚೆನ್ನಾಗಿರ್ತೇವೆ ಅಂದರೆ ಸಾಲದು, ಮತ್ ಪರಮಾಹ ಹರಿರೇವ ಪರಹ ಅನ್ನೋ ಜ್ಞಾನ ಇರಬೇಕು. ಇದು ಸರ್ವೋತ್ತಮ, ಅವನಿಗೋಸ್ಕರ ಎಲ್ಲ ಮಾಡಿದ್ದೆ ಅಂದರೆ ಅನುಸಂಧಾನ ಇರಬೇಕು. ಅದು ಇರ್ತಾರೆ ನೋಡಿ, ನಾವಂತೂ ಸರಿಯಾಗಿ ಬದುಕ್ತೇವೆ, ದೇವರಿಗೆ ಇವರು ಇಲ್ಲ, ನಮಸ್ಕಾರ ಬದುಕ್ತೇವೆ ಹೋಗ್ತೇವೆ. ಅವ್ರು ಕ್ಲೀನ್ ಲೈಫ್ ನಮಗೆ, ಒಳ್ಳೆ ಗಂಟಮಲ್ಲಿ ನೇಚರ್ ಅಂತ ಹೇಳ್ತಾರೆ. ಎಷ್ಟು ಬೂಟಾಬಿಕೆ ಅಂದರೆ ಮೋಸ ಅಂದರೆ ಮನಸ್ಸ ಉತ್ತರ ಬರೀತಾರೆ, ಸಬ್ಜೆಕ್ಟೇ ಮಾಡೋದಿಲ್ಲ, ನೀಟಾಗಿ ತೊಳ್ಬಿಡ್ತೇವೆ. ಯಾವ್ದಾರು ತೊಗೊಂಡೋಗಲಿ ಅಂತ ಕೇಳಿದರೆ ಬರೀತಾರೆ ತೊಳ್ಬಿಡ್ತಾರೆ ಅಷ್ಟೇ, ಯಾರು ಬೇಕಾದ್ರೆ ನನ್ನ ಕೆಲಸ ಮಾಡಿಬಿಟ್ಟಿದ್ದಾನೆ ಇಲ್ಲ ತಪ್ಪು. ಒಪ್ಪಿಸ್ಬೇಕಾದ್ರೆ ಯಾರಿಗೆ ಒಪ್ಪಿಸ್ಬೇಕು ಯೋಚನೆ ಮಾಡ್ತಾರೆ, ಯಾರಿಗೆ ಓದ್ಬಿಟ್ರೆ ಮನೆಗೆ ಓದ್ಬಿಟ್ರೆ ಕಷ್ಟ ಅಂದರೆ. ಆದ್ದರಿಂದ ಕನ್ಸರ್ನ್ ಇವರಿಗೆ ಒಪ್ಪಿಸ್ಬೇಕಾ, ಕರೆಕ್ಟಾಗಿ ನೋಡ್ಕೊಡ್ತಾ ಅದು ಸರಿಯಾದ ಪದ್ಧತಿ, ಇಲ್ಲ ಹೋದ್ರೆ ಪ್ರಯೋಜನ ಇಲ್ಲ. ಅಲ್ಲಿ ಎಕ್ಸಾಮ್ ಪ್ರಿನ್ಸಿಪಾಲ್ ಕೊಟ್ಟರೆ ತಗೊಳ್ಳೋದಿಲ್ಲ, ಇವರು ಅಲ್ಲಿಂದ ಹೋಗ್ಬೇಕಾದ್ರು ಇಲ್ಲೇ ಇದ್ರೆ ಅವನ ಕೈಯಲ್ಲಿ ಹೋಗ್ತಾ ಅಲ್ಲಿಂದ ಅಡಿಗೆ ಹೋಗ್ಬೇಕು, ಪ್ರಾಪರ್ ಸ್ಥಾನದಲ್ಲಿ ಹೋಗ್ಬೇಕು. ಆ ರೀತಿ ಮಾಡಬೇಕು, ಇಲ್ಲದ್ರೆ ಪ್ರಯೋಜನ ಇಲ್ಲ. ಅಡಿಗೆ ಮಾಡಿಬಿಡೋದು ಯಾರು ತಿಳ್ಕೊಂಡು ಹೋಗ್ಲಿ ಬಿಟ್ಟೋಗ್ಬಿಟ್ರೆ ಸಾಧ್ಯ ಇಲ್ಲ. ಯಾರು ಮಾಡಕ್ಕೆ ಹೇಳಿದ್ರೆ ನಾನು ಒಪ್ಪಿಸಿಬಿಟ್ಟು ಅದನ್ನ ಒಪ್ಪಿಸಿ ಅಲ್ಲಿಗೆ ಜವಾಬ್ದಾರಿ ನೀವು ಬಿಡಿಸೋದು ಬಿಡಿಸ್ತಾರೆ ನೋಡಿ, ಹೇಳಿದ್ದೀರಿ ಮಾಡಿದ್ದೇನೆ, ಅದು ಒಪ್ಪಿಸೋ ದೊಡ್ಡ ಕಲಿ ಒಪ್ಪಿಸು. ಕೆಲಸ ಕೊಟ್ಟವನ ಮುಂದೆ ಕೆಲಸ ಆಯಿತು ಅಂತ ಹಾಗೆ ಒಪ್ಪಿಸೋ ಜವಾಬ್ದಾರಿ ನಮಗೆ ಇದೆಯಲ್ಲ. ದೇವರ ಮುಂದೆ ಪ್ರತಿಯೊಂದನ್ನು ಒಪ್ಪಿಸ್ತಿದ್ದ ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧಾತ್ಮನಾವ ಅನುಸೃತ ಸ್ವಭಾವಂ ಕರೋತಿ ಯಜ್ಞತ್ ಸಕಲಂ ಪರಸ್ಪೈ ನಾರಾಯಣಾಯೇತಿ ಸಮರ್ಥಯೇತ್ತತೆ. ಏನೆಲ್ಲ ಮಾಡಿದ್ದೀರಿ ಅದನ್ನೆಲ್ಲ ದೇವರಿಗೆ ಒಪ್ಪಿಸಿ ಅಂತ. ಬಿಸಾಕೋದು ಬೇರೆ ಒಪ್ಪಿಸೋದು ಬೇರೆ, ಇದು ತಗೊಂಡಾಗ ಬಿಸಾಕಿಬಿಟ್ರೆ ಅದು ಒಪ್ಪಿಸ್ಬೇಕಲ್ಲ. ಅದು ದೇವರ ಭಕ್ತಿಯಿಂದ ಕೊಡೋದು, ಬಿಸಾಕೋದು ಕೇರ್ಲೆಸ್, ಒಪ್ಪಿಸೋದು ಭಕ್ತಿಯಿಂದ ಮಾಡೋದು. ಅದಕ್ಕೋಸ್ಕರ ಭಕ್ತಿಯಿಂದ ಮಾಡಿದಾಗ ಯಶಸ್ಸು ಗೊತ್ತಿದೆ. ಆಗ ಮುಂದಿನ ಪ್ರಶ್ನೆ ಬರುತ್ತೆ ಅರ್ಜುನ, ಆಗ ಇದು 12 ಅಧ್ಯಾಯ 3 ಜ್ಞಾನೋಪಾಯದ ಅಧ್ಯಾಯ ಕರ್ಮಯೋಗ ಮೊದಲ ಘಟಕ, ಎಲ್ಲದೂ ಜ್ಞಾನ ಸ್ವರೂಪ ಹೇಳ್ತಕ್ಕಂಥ ಭಾಗ. ಇನ್ನು ಮೂರನೇದು ಕೊನೆಯ ಷಟ್ಕ, ದ್ವಿತೀಯ ಷಟ್ಕ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಎರಡು ಷಟ್ಕದಲ್ಲಿ ಹೇಳಿದ್ದನ್ನು ವಿವರಿಸ್ತಾ ಇದ್ದ. ಕರ್ಮಯೋಗದ ವಿವರಣೆಯೂ ಬರುತ್ತೆ, ಇದರೊಳಗೆ ಜ್ಞಾನಯೋಗದ ವಿವರಣೆಯೂ ಬರುತ್ತೆ. ಆ ದೃಷ್ಟಿಯಿಂದ ಇದು ಒಂದು ಸಂಕೀರ್ಣ ಅಧ್ಯಾಯಗಳಿಗಿತ್ತು ಕೂಡ. ಅದರಲ್ಲಿ ಮೊದಲನೇದು 13ನೇ ಅಧ್ಯಾಯ, ತೃತೀಯ ಷಟ್ಕದಲ್ಲಿ 13ನೇ ಅಧ್ಯಾಯ ಮೊದಲನೇದು. ಅರ್ಜುನ ಪ್ರಶ್ನೆ ಕೇಳ್ತಾನೆ, ಪ್ರಕೃತಿ ಗುರು ಸಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ ದೈವಿತು ವಿಖ್ಯಾನಿ ಜ್ಞಾನಂ ಜಯಂತ ಕೇಶವ. ಇದು ಅರ್ಜುನ ಪ್ರಶ್ನೆ. ಕೃಷ್ಣ ಅಂದ್ರೆ ಆರನ್ನ ತಿಳ್ಕೊಬೇಕಾಗಿದೆ, ಆರನ್ನ ತಿಳ್ಕೊಳ್ಬೇಕು. ಪ್ರಕೃತಿ ಪುರುಷಂಚೈವ, ಪ್ರಕೃತಿ ಅಂದ್ರೇನು, ಪುರುಷ ಅಂದ್ರೇನು, ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಏತದ್ ದೈವಿತು ವಿಖ್ಯಾನಿ ಜ್ಞಾನಂ ಜಯಂತ ಕೇಶವ, ಜ್ಞಾನ ಅಂದ್ರೇನು, ಜಯ ಅಂದ್ರೇನು, ಕೃಷ್ಣವ ನನಗೆ ಹೇಳು ಅಂತ ಹೇಳಿ ಆರು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಅಧ್ಯಾಯ. ಆದ್ರಿಂದಲೇ ಅಧ್ಯಾಯ ಓದಿದಾಗ ಸಂಪೂರ್ಣವಾದಂಥ ಪರಿಷ್ಕೃತವಾದ ಜ್ಞಾನ ನನಗೆ ಸಿಕ್ಕಿತು. ಕೇಶವ ಇತ ನಿನ್ನ ಯಾತಕ್ಕೆ ಹೇಳ್ತಾನೆ ಗೊತ್ತೇನು, ನೀನು ಯಾರು ಗೊತ್ತಾನೇನು, ಕೇಶವ ಕಾ ಅಂದರೆ ಬ್ರಹ್ಮದೇವರು, ಈಚ ಅಂದ್ರೆ ರುದ್ರದೇವರು, ಅವರಿಗೆ ವಾ ಅಂದರೆ ಶ್ರೇಷ್ಠ, ಅವರು ನೇಮನ ಮಾಡತಕ್ಕಂಥವನನ್ನು ಬ್ರಹ್ಮರುದ್ರಾದಿ ಪ್ರವರ್ತಕನಾದವನನ್ನು, ನಿನ್ನಿಂದ ಪ್ರಶ್ನೆಗೆ ಉತ್ತರ ಸಿಗಲಿ, ಯಾರಿಂದ ಸಿಗಬೇಕು, ಎಲ್ಲ ಬಲ್ಲವನು ನೀನು, ನನಗೆ ಹೇಳಿ ಪ್ರಕೃತಿ ಅಂದ್ರೆ ಏನು. ಗುರು ಸಮಯದ ಪ್ರಕೃತಿ ಅಂದ್ರೆ ಏನು ಗೊತ್ತೇ ಇಲ್ಲ, ಮರಗಿಡಗಳೇ ಪ್ರಕೃತಿ ನಮ್ಮ ಪ್ರಕಾರ, ಬರೀ ಸಮುದ್ರ ಪ್ರಕೃತಿ, ಆಕಾಶ ಪ್ರಕೃತಿ, ಅಷ್ಟೇ ಪ್ರಕೃತಿ ಅಲ್ಲ, ಪ್ರಕೃತಿಯ ಒಂದು ಭಾಗ ಅಷ್ಟೇ ಅದಲ್ಲ ಕೂಡ, ಒಟ್ಟು ಪ್ರಕೃತಿ ಅಂದ್ರೆ ಈ ಒಂದು ಸೈನ್ಸು ಅದನ್ನು ಗಮನಿಸಿಲ್ಲ. ಭಗವದ್ಗೀತೆ ಹೇಳುತ್ತದೆ, ಮಹಾಭಾರತ, ಒಟ್ಟು ಪ್ರಕೃತಿಯ ವ್ಯಾಪ್ತಿ ಎಷ್ಟು ದೊಡ್ಡದು, ಒಟ್ಟು ಪ್ರಕೃತಿಯ ವ್ಯಾಪ್ತಿ ಎಷ್ಟು ಅಪೂರ್ವವಾದದ್ದು. ಬರೀ ನೇಚರ್ ಎಂಬ ಜನರಲ್ ಕಾನ್ಸೆಪ್ಟ್ ಬೇರೆ, ಕೃಷ್ಣ ಹೇಳ್ತಕ್ಕಂಥ ವಿಶಿಷ್ಟವಾದ ಪ್ರಕೃತಿಯ ವಿವರಣೆ ಇದೆ, ಅದನ್ನು ನಾನು ತಿಳ್ಕೊಳ್ಬೇಕು ಅಂತ ಅರ್ಜುನ ಕೇಳ್ತಾನೆ. ಪ್ರಕೃತಿ ಎಂದರೆ ಏನು, ಪುರುಷಂ, ಪುರುಷ ಅಂದರೆ ಯಾರು, ಇಲ್ಲಿ ಎರಡು ಅರ್ಥ, ಪುರುಷ ಅಂದರೆ ಭಗವಂತನೂ ಪುರುಷ, ಜೀವನೂ ಪುರುಷ, ಮಹಾಲಕ್ಷ್ಮಿ ಪುರುಷನೇ, ಈ ಮೂರರ ಲಕ್ಷಣ ಏನು ಅಂತ. ಮುಖ್ಯವಾಗಿ ದೇವರಂದ್ರೆ ಏನು, ದೇವರು ಹಾಗಿದ್ದಾನೆ, ದೇವರು ಅಂದರೆ ಏನು, ದೇವರು ಹಾಗಿದ್ದಾನೆ, ಇದೆಲ್ಲ ಪರಿಚಯ ನನಗೆ ಮಾಡಿಕೊಡುವುದು ಪ್ರಾರ್ಥನೆ ಮಾಡುತ್ತೆ. ಆಮೇಲೆ ಕ್ಷೇತ್ರಂ ಕ್ಷೇತ್ರಜ್ಞನೇವಚ, ಕ್ಷೇತ್ರ ಅಂದ್ರೇನು? ಕ್ಷೇತ್ರಜ್ಞ ಅಂದ್ರೆ ಯಾರು? ಕ್ಷೇತ್ರ ಅಂದ್ರೇನು? ಕ್ಷೇತ್ರಜ್ಞ ಅಂದ್ರೆ ಏನು? ಜ್ಞಾನ ಅಂದ್ರೇನು? ಜ್ಞೇಯ ಅಂದ್ರೇನು? ಅದು ಜ್ಞಾನ ಬರಬೇಕು, ಜ್ಞಾನ ಬರಬೇಕು ಅಂತಾನೆ ಇರ್ತೇವೆ. ಇವ್ರಿಗೆ ಜ್ಞಾನ ಅಂದ್ರೆ ಏನು? ಅದಕ್ಕೆ ನಮ್ಮ ಪ್ರಕಾರ ಟಿಕೆಟ್ ಸಿನಿಮಾ ಟಿಕೆಟ್ ತರಲಿಲ್ಲ, ದಡ್ಡ ತಂದುಬಿಟ್ಟ, ಬ್ರಾಕ್ಟನ್ ತಂದ, ಓ ಜ್ಞಾನ ಅಂದ್ರೆ ಜ್ಞಾನ. ಜ್ಞಾನಿ ಅಂತ ಅರ್ಥ. ನಿಮ್ಗೆ ಗೊತ್ತು, ನಿನಗೆ ಗೊತ್ತೇ, ನಾನು ಗೊತ್ತಿದೆ ನೋಡಿ. ಈಗ ಹೌಸ್ಫುಲ್ಲ ಆದ್ರೂ ತರ್ತೇನೆ ನೋಡಂತ ಹೋಗ್ತಾನೆ. ಹಬ್ಬ ಭಾರಿ ಜ್ಞಾನಿ ಇದ್ದಾಗ ಲೆಕ್ಕ. ನಿಜವಾದ ಜ್ಞಾನ ಅಂದ್ರೆ ಯಾವ್ದು ಆಗಿದ್ರು? ಈಗ ತುಂಬಾ ಜನ ಗೊತ್ತಿಲ್ಲ, ಅದನ್ನು ಭಗವಂತ ಹೇಳ್ತೀನಿ. ಜ್ಞಾನ ಅಂದ್ರೆ ಏನು ಗೊತ್ತಿಲ್ಲ, ಯಾವ್ದನ್ನು ತಿಳ್ಕೊಂಡ್ರೆ ಮೋಸಕ್ಕೆ ಹೋಗ್ತಾರೋ ಅದು ಜ್ಞಾನ. ಮೋಸ ಕೊಡಿಸ್ತಕ್ಕಂಥ ಜ್ಞಾನ ಅಂದ್ರೆ ಯಾವುದು? ಜ್ಞೇಯ. ತಿಳ್ಕೊಳ್ಳೇಬೇಕಾದ ವಸ್ತು ಯಾವುದು? ಬಹಳ ಮುಖ್ಯ. ಒಂದು ಪದಾರ್ಥ ಅವ್ರು ಬೆಂಗಳೂರಿಗೆ ಬಂದು ನೋಡ್ಕೊಂಬನ್ನಿ ಅಂತ ಹೇಳಿಬಿಡುತ್ತೆ. ಈ ಗಲಿಗಲ್ಲಿ ತಿರ್ಕಾಕೊಳ್ಳೇಬೇಕಾಗ್ತದೆ ಬೆಂಗಳೂರಿಗೆ ಬಂದ್ಬಿಟ್ಟು. ಯಾವ್ದು ನೋಡ್ಬೇಕಾಗಿದ್ರೆ, ಯಾವೊಂದು ನಾಲ್ಕಾರು ನೋಡಿದ್ರೆ ಈ ಬೆಂಗಳೂರು ನೋಡಿದಾಗತ್ತಲ್ಲ, ಅದು ಪ್ರಧಾನವಾದದ್ದು. ಹಾಗಿದ್ರೆ ಈ ಜಗತ್ತಿನೊಳಗೆ ಏನನ್ನು ನೋಡಲೇಬೇಕು, ನಾವು ಏನನ್ನು ತಿಳ್ಕೊಳ್ಳಲೇಬೇಕು ಅಂತಿದೆಯಲ್ಲ, ಅದಕ್ಕೆ ಜ್ಞೇಯ ಅಂತ ಕರೀತಾರೆ. ಅದನ್ನೆಲ್ಲ ಪರಮಾತ್ಮ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಪ್ರಕೃತಿ ಅಂದ್ರೇನು, ಪುರುಷ ಅಂದ್ರೇನು, ಜ್ಞಾನ ಅಂದ್ರೇನು, ಜ್ಞೇಯ ಅಂದ್ರೇನು, ಕ್ಷೇತ್ರ ಅಂದ್ರೆ ಕ್ಷೇತ್ರಜ್ಞ ಅಂದ್ರೆ. ಆರು ಪ್ರಶ್ನೆಗೆ ವಿಶೇಷವಾದ ಉತ್ತರವನ್ನು ಈ ಅಧ್ಯಾಯದಲ್ಲಿ ಕಾಣುತ್ತೇವೆ. ಆದ್ದರಿಂದ ಸರಿಯಾಗಿ ನನಗೆ ಗಮನಿಸಿದರೆ 13ನೇ ಅಧ್ಯಾಯವನ್ನು ಆಚಾರ್ಯ ಕರೀತಾರೆ ಸರ್ವಶಾಸ್ತ್ರಾರ್ಥ ಸಂಕ್ಷೇಪೋ ಎಂ ಅಂತ ಕರೆದಿದ್ದೆ. ಸಕಲ ಶಾಸ್ತ್ರಾರ್ಥವನ್ನು ಶಿಕ್ಕರ ಹೇಳ್ತಕ್ಕಂಥ ಪೂರ್ವ ಅಧ್ಯಾಯ ಅಂತ ಅದಕ್ಕೆ ಮಹತ್ವ ಇದೆ. ಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾ ಇರ್ತಾನೆ. ಅನೇಕ ಪ್ರತಿಗಳಲ್ಲಿ ಶೋಕನೇ ಇಲ್ಲ, ಮೊದಲನೇ ಶೋಕನೇ ನಿಂತೀನಿ. ತುಂಬ ಪಾಠಗಳಲ್ಲಿ ಭಗವದ್ಗೀತೆಯಿಂದ ತಿಳಿದಾಗಿರೋ ಅನೇಕ ಪುಸ್ತಕಗಳಲ್ಲಿ ಮೊದಲನೇ ಶೋಕನೇ ಇಲ್ಲಾದರೂ ಅದು ರಾಘವೇಂದ್ರ ಸ್ವಾಮಿಗಳು ಅದನ್ನು ಇದೆ ಅಂತ ಬರೋ ವ್ಯಾಖ್ಯಾನ ಬರೀತಾ ಇದ್ದಾರೆ. ಅಂದಮೇಲೆ ಆ ಗೊಂದಲ ಪರಿಹಾರವಾಗಿ ಈ 13ನೇ ಅಧ್ಯಾಯದ ಮೊದಲ ಶ್ಲೋಕ ಈ ಶ್ಲೋಕನೇ. ಮುಂದೆ ಉತ್ತರಗಳು ಎಲ್ಲರೂ ಶುರುವಾಗ ಬೇರೆ ಶುರುವಾಗಿರುತ್ತೆ. ಇದನ್ನು ಶರೀರಂ ಕೌಂತೇಯ ಕ್ಷೇತ್ರವಿ ಚಂದೇಯತೆ ಶುರುವಾಯಿತು. ಆದರೆ ಈ ಮೊದಲು ಪ್ರಶ್ನೆಯ ಶ್ಲೋಕ ಇದು, ಮುಂದಿನ ಉತ್ತರದ ಶ್ಲೋಕ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯ ಹಿಧೀಯತೆ ಕ್ಷೇತ್ರಜ್ಞಂಚಾತು ತಂ ಪ್ರಾಹು ಅಂತ ಹೇಳಿದ ಏತದ್ಯೋಗೇಕ್ಷಿ ತಂ ಪ್ರಾಹು ಕ್ಷೇತ್ರಂ ಕ್ಷೇತ್ರಜ್ಞ ಇದ್ದಾರಲ್ಲ ಕ್ಷೇತ್ರ ವಿರಹ ಅವರೆಲ್ಲ ಹೇಳ್ತಾ ಇರ್ತಾರೆ. ಅದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಮೊದಲನೇ ಪ್ರಶ್ನೆ ಕ್ಷೇತ್ರ ಅಂದ್ರೆ ಏನು? ಮುಂದಿನ ಪ್ರಶ್ನೆ ಅನೇಕರಿಗೆ ರಾಜಕಾಲಿಕ ಕ್ಷೇತ್ರ ಅಂತ ಬಿಟ್ರೆ ಕಾನ್ಸ್ಟಿಟ್ಯೂಷನ್ ಗೊತ್ತಲ್ಲ ನಮಗೆ. ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವಲ್ಲ ಅದೇ ಒಂದು ಪುಣ್ಯಕ್ಷೇತ್ರ ಇದ್ದಾಗಲೇ. ಅಸೆಂಬ್ಲಿ ಕ್ಷೇತ್ರ, ಪಾರ್ಲಿಮೆಂಟ್ ಕ್ಷೇತ್ರ, ಆ ಕ್ಷೇತ್ರಗಳೇ ಭಾರಿ ದೊಡ್ಡ. ಯಾವ ಪುಣ್ಯಕ್ಷೇತ್ರಕ್ಕಿಂತ ಅದು ಭಾರಿ ಪುಣ್ಯಕ್ಷೇತ್ರ, ಆರಿಸಿ ಬರತಕ್ಕಂಥ ಜಾಗ ಅಂತ ಅಷ್ಟು ಭಾರಿ ಮಹತ್ವ ಅದು. ಇನ್ನು ಉಳಿದ ಕ್ಷೇತ್ರಗಳು